साधु समाधि भावने सम्यक दर्शनद उत्पत्ति आगदे समाधियागलिक्के साध्यविल्ल अन्नो विषय मोदलु गोत्तिरबेकु. सम्यक दर्शनवू बेकु, ಸಮಾಧಿಗಾಗಿ ಚಾರಿತ್ರವೂ ಬೇಕು, ಸಂಯಮವೂ ಬೇಕು. ಸಲ್ಲೇಖನ ಮರಣ ವಿಧಿ ಯಾರಿಗೆ ಬೇಕು ಅಂತಂದ್ರೆ, ತಮ್ಮ ಬದುಕಿನಲ್ಲಿ ಯಾರು ಸಂಯಮವನ್ನು ಪಾಲಿಸಿದ್ದಾರೆ ಅದನ್ನು ಭಾವ ಸಂಯಮದ ಜೊತೆಗೆ ದ್ರವ್ಯ ಸಂಯಮವನ್ನು ಪಾಲಿಸಿದ್ದಾರೆ, ಅವರಿಗೆ ಕೊನೆಯಲ್ಲಿ ಸಲ್ಲೇಖನ ಮರಣ ಬೇಕು, ಸಮಾಧಿ ಮರಣ ಬೇಕು. ಅಂದರೆ ಯಾರಿಗೆ ಬೇಕು? ಮುನಿಗಳಿಗೆ ಬೇಕು, ಮತ್ತು ಐದನೆಯ ಗುಣಸ್ಥಾನವರ್ತಿ ಶ್ರಾವಕರಿಗೆ ಬೇಕು. ದೇಶ ಸಂಯಮಿ ಶ್ರಾವಕರಿಗೂ ಕೂಡ ಸಮಾಧಿ ಮರಣ ಮಾಡಿಕೊಳ್ಳಬೇಕು ಅನ್ನತಕ್ಕಂಥ ವಿಧಾನ ರತ್ನಕರಂಡಕ ಶ್ರಾವಕಾಚಾರ ಗ್ರಂಥದಲ್ಲಿ ಇದೆ. ಅವಿರತ ಸಮ್ಯಕ್ ದೃಷ್ಟಿ ನಾಲ್ಕನೇ ಗುಣಸ್ಥಾನವರ್ತಿ ಶ್ರಾವಕರಿಗೆ ಸಮಾಧಿ ಮರಣ ಬೇಕು ಅನ್ನುವಂಥದ್ದೇನೂ ಇಲ್ಲ. ಸಲ್ಲೇಖನ ಮರಣ ಇಬ್ಬರಿಗಿದೆ. ಪ್ರತಿಮಾಧಾರಿ ಶ್ರಾವಕರಿಗೆ ಮತ್ತು ಸಂಯಮಿ ಮುನಿಗಳಿಗೆ. ಆರನೇ ಗುಣಸ್ಥಾನವರ್ತಿ ಸಂಯಮಿ ಮುನಿಗಳು ಸಮಾಧಿ ಮರಣವನ್ನು ಸಾಧಿಸಿಕೊಳ್ಳಬೇಕು. ಅವಿರತ ಸಮ್ಯಕ್ ದೃಷ್ಟಿ ಶ್ರಾವಕರಿಗೆ ಸಲ್ಲೇಖನ ಮರಣ ಯಾಕೆ ಇಲ್ಲ? ಯಾಕೆ ಇಲ್ಲ ಅಂತಂದ್ರೆ, ಜೀವನ ಇಡೀ ಯಾವುದಾದ್ರೂ ಒಂದು ಸಂಯಮವನ್ನು ಪಾಲನೆ ಮಾಡಬೇಕಲ್ಲ, ಅದು ಆಗಿಲ್ಲ. ಸಂಯಮವನ್ನು ಸಾಧಿಸಿ ಕೊನೆಯಲ್ಲಿ ನಾನು ಎಲ್ಲವನ್ನೇ ತ್ಯಾಗ ಮಾಡಬೇಕು ಅನ್ನತಕ್ಕಂತಹ ಭಾವನೆಯಿಂದ ಸಮಾಧಿ ಮರಣವನ್ನು ಮಾಡಿಕೊಳ್ತಕ್ಕಂತಹ ಕ್ರಮ ಇದೆ, ಪದ್ಧತಿ ಇದೆ, ಒಂದು ವಿಧಿವಿಧಾನ ಇದೆ. ತ್ಯಾಗದ ಅಭ್ಯಾಸವನ್ನು ಮಾಡಿರಬೇಕು. ಎಂಥ ತ್ಯಾಗ? ಇಂದ್ರಿಯ ವಿಷಯಗಳ ತ್ಯಾಗವನ್ನು ಮಾಡಿರಬೇಕು. ಇಡೀ ಜೀವನ ಮಾಡಿದವರಿಗೆ ಸಲ್ಲೇಖನ ಮರಣ ಇದೆ. ಮಂದಿರ ಕಟ್ಟಿರಬೇಕು, ಶಿಖರವೂ ಕೂಡ ನಿರ್ಮಾಣವಾಗಿರಬೇಕು. ಕೊನೆಯಲ್ಲಿ ಶಿಖರದ ಮೇಲೆ ಏನಿಡ್ತೇವೆ? ಕಳಸ. ಕಳಸ ಎಲ್ಲಿಡಬೇಕು? ಶಿಖರದ ಮೇಲೆ. ಶಿಖರ ಕಟ್ಟಬೇಕು ಅಂದ್ರೆ ಏನ್ ಬೇಕು? ಮಂದಿರ ಕಟ್ಟಿರಬೇಕು. ಮಂದಿರ ಕಟ್ಟಬೇಕು ಅಂತಂದ್ರೆ ಏನ್ ಬೇಕು? ಪಾಯ ಇರಬೇಕು. ಪಾಯ ಕಟ್ಟಿದ ನಂತರ ಕಳಸ ಇಟ್ರೆ ಎಲ್ಲಿಡೋರು? ಮಂದಿರ ನಿರ್ಮಾಣ ಆಯಿತು, ಶಿಖರ ಇನ್ನೂ ನಿರ್ಮಾಣ ಆಗಿಲ್ಲ. ಮಂದಿರ ನಿರ್ಮಾಣ ಆಯಿತು, ಶಿಖರ ನಿರ್ಮಾಣ ಆಗಿಲ್ಲ ಅಂದಮೇಲೆ ಕಳಸಿಡುವಂತ ವಿಚಾರ ಮಾಡಿದರೆ ಅದು ಸರಿಯಿಲ್ಲ. ಕಳಸವನ್ನು ನಾವು ಇಡ್ತೇವೆ, ಅದು ಇಡುವಂತ ಜಾಗ ಯಾವುದು? ಶಿಖರದ ಮೇಲಿಡ್ತೇವಲ್ಲ, ಏನ್ ಮಂದಿರ ಮೇಲಿಡ್ತೇವೆ. ಹಾಗೆ ಪಾಯ ಅಂದರೆ ಸಮ್ಯಕ್ ದರ್ಶನ, ಗೋಡೆಗಳನ್ನು ಕಟ್ಟಿ ಛತ್ತ ಹಾಕಿದ್ದೇವೆ ಅಂತಂದರೆ ಅದು ಅಣುವ್ರತ. ಇನ್ನು ಶಿಖರವನ್ನು ಕಟ್ತೇವೆ ಅಂತಂದರೆ ಅದು ಮಹಾವ್ರತ. ಶಿಖರ ಆಯಿತು, ಇನ್ನು ಕಳಸವನ್ನು ಇಡ್ತೇವೆ ಅಂತಂದ್ರೆ ಅದು ಸಲ್ಲೇಖನ. ಮಂದಿರವನ್ನು ಕಟ್ಟಿದ್ದೇವೆ, ಶಿಖರವನ್ನು ಕಟ್ಟಿಲ್ಲ. ಅಂತವರಿಗೂ ಕೂಡ ಕಳಸ ತಯಾರಿರಬೇಕು ಅಂತ ಹೇಳಿದು. ಶಿಖರ ಕಟ್ಟೋದಿದೆ, ಕಳಸನೂ ತಯಾರು ಮಾಡಿ ಇಡಿ. ಮಂದಿರವನ್ನು ಕಟ್ಟಿದ್ದೀರಾ ಅಂತಂದ್ರೆ ಐದನೇ ಗುಣಸ್ಥಾನ ತಯಾರಾಗಿದೆ. ಶಿಖರವನ್ನು ಕಟ್ಟಿದ್ದೀರಿ ಅಂತಂದ್ರೆ ಮಹಾವ್ರತಗಳನ್ನು ತಕ್ಕೊಂಡು ಮುನಿಯಾಗಿ ತಯಾರಿದ್ದೀರ. ಇನ್ನು ಇದನ್ನ ಜೀವನ ಇಡೀ ಪಾಲನೆ ಮಾಡಬೇಕು. ಪ್ರತಿಮೆಗಳನ್ನ, ಮಹಾವ್ರತಗಳನ್ನ ಇಡೀ ಜೀವನ ಪಾಲನೆ ಮಾಡಿ ಕೊನೆಗೆ ಸಲ್ಲೇಖನ ಮರಣವನ್ನು ತಪ್ಪಿಸಿಕೊಳ್ಳಬಾರದು. ಯಾಕೆ ತಪ್ಪಿಸಿಕೊಳ್ಳಬಾರದು? ಅದರದ್ದೇನು ಮಹತ್ವ ಇದೆ? ಸಲ್ಲೇಖನದ ಮಹತ್ವ ಇದೆಯೋ ಅಥವಾ ಇಲ್ಲ? ವ್ರತಗಳಕ್ಕಿಂತ ಜಾಸ್ತಿ ಮಹತ್ವ ಇದೆಯೋ ಅಥವಾ ವ್ರತಗಳಕ್ಕಿಂತ ಕಡಿಮೆ ಮಹತ್ವ ಇದೆ? ಜೀವನ ಇಡೀ ಪ್ರತಿನಿತ್ಯ ನಾವು ನಿರ್ದೋಷ ವ್ರತಗಳನ್ನು ಪಾಲನೆ ಮಾಡಿದ್ರೂ ಕೂಡ ಅದಕ್ಕಿಂತ ಹೆಚ್ಚು ಮಹತ್ವ ಸಲ್ಲೇಖನ ಮರಣಕ್ಕಿದೆ. ಯಾಕೆ ಇದೆ ಅಂತಂದ್ರೆ ಸಲ್ಲೇಖನ ಮರಣ ಆಗದೇ ಹೊರತು ನಾವು ಹೆಚ್ಚಿಂದ ಹೆಚ್ಚು ಎಂಟು ಭವ, ಕಡಿಮೆಯಿಂದ ಕಡಿಮೆ ಮೂರು ಭವಗಳನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಈ ಸಲ್ಲೇಖನ ಮರಣವನ್ನು ಐದನೇ ಗುಣಸ್ಥಾನದಲ್ಲಿ ಶ್ರಾವಕರೂ ಮಾಡಿಕೊಳ್ಳಬಹುದು, ಶ್ರಾವಿಕಿಯರೂ ಮಾಡಿಕೊಳ್ಳಬಹುದು. ನೋಡಿ, ಸಲ್ಲೇಖನ ಯಾರಿಗಿದೆ ಅದನ್ನು ಲಕ್ಷ್ಯದಲ್ಲಿಟ್ಕೊಳ್ಳೋದಿದೆ. ಮಹಾರಾಜರ ಅಜ್ಜ ಸಾಯ್ಕದ ಅಂದ್ರೆ ಬಂದ ಜರ ಉಪದೇಶ ಹೇಳ್ಬರಿ, ಸಲ್ಲೇಖನ ಮಾಡಿಸ್ಬರಿ. ಕೇಳಿದ್ರ ಮಂದಿರಕ್ಕೆ ಯಾವಾಗ ಹೋಗಿದ ನನ್ನ ಅಜ್ಜ ಅಂತಂದ್ರೆ, ಮಂದಿರಕ್ಕೆ ಯಾವಾಗ ಯಾವಾಗರ ಒಮ್ಮೆ ಹೋಗ್ತಿದ್ರಿ? ಅಂದ್ರೆ ರಾತ್ರಿ ಊಟ ತ್ಯಾಗೈತೇನಂತಂದ್ರೆ, ಇಲ್ರಿ, ಅವ್ ಯಾವಾಗರ ಒಮ್ಮೆ ವಾಸ ಮಾಡ್ತಿದ್ರಿ? ಆಮೇಲೆ ಯಾವ್ದಾದ್ರೂ ಪ್ರತಿಮಾ ಎಲ್ಲ ಇದೇನಂದ್ರೆ, ಪ್ರತಿಮಾ ಅಂದ್ರೆ ಏನ್ರಿ? ಆಮೇಲೆ ಅಜ್ಜಾಗ ಸಮ್ಯಕ್ ದೃಷ್ಟಿ ಇದಾನೆ ಅಂತ ಕೇಳಿದ್ರೆ, ಸಮ್ಯಕ್ ದರ್ಶನ ಅಂದ್ರೆ ಏನ್ರಿ? ನೀವು ಹೇಳ್ರಿ, ನಾವು ಹೋಗಿ ಹೇಳ್ತೇವ. ಅವ್ರು ಖರೆ ಬರಿ ಸಾಯಿಕದ ಅಜ್ಜ. ಸಾಯುವಾಗ ಸಮ್ಯಕ್ ದರ್ಶನ ಆಗಬಹುದೇನು? ಸಾಯುವಾಗ ಸಮ್ಯಕ್ ಜ್ಞಾನ ಆಗಬಹುದು. ಸಾಯುವಾಗ ವ್ರತಗಳ ಸ್ವೀಕಾರ ಆಗಬಹುದು. ಇಲ್ಲ, ಧರ್ಮ ಸಾಯುವ ಕಾಲದಲ್ಲಿ ಮಾಡುವಂತಹ ವಿಷಯ ಅಲ್ಲ. ಧರ್ಮ ಪಚ್ಪನದಲ್ಲಿ ಮಾಡುವಂತಹ ವಿಷಯ ಅಲ್ಲ, ಬಚ್ಪನದಲ್ಲಿ ಮಾಡುವಂತಹ ವಿಷಯ ಇದೆ. ಬಚ್ಪನದಿಂದ ಮಾಡುವಂತ ಪ್ರಾರಂಭ ಆಗಬೇಕು, ಬಚ್ಪನದಿಂದ ಶುರು ಆಗಬೇಕು. ಬಚ್ಪನದಲ್ಲಿ ಏನ್ ಮಾಡಬೇಕು? ಸಲ್ಲೇಖನ ತಗೋಬೇಕು. ಸಲ್ಲೇಖನ ಕಾಲದಲ್ಲಿ ಸಮ್ಯಕ್ ದರ್ಶನ ತಗೊಳ್ಳೋದು, ಸಲ್ಲೇಖನ ಕಾಲದಲ್ಲಿ ವ್ರತಗಳನ್ನು ತಗೊಳ್ಳೋದು, ಈ ವಿಧಿವಿಧಾನ ಶಾಸ್ತ್ರದಲ್ಲಿ ಇಲ್ಲ. ಸಲ್ಲೇಖನ ಅಂತಂದ್ರೆ ಎಲ್ಲಾ ಕಷ್ಟ ನಷ್ಟಗಳನ್ನು ಅನುಭವಿಸಿ ಮೇಲಕ್ಕೆ ಬಂದಿರಬೇಕು. ಹಾಲು ಹೆಪ್ಪಾಗಿರಬೇಕು, ಮೊಸರಾಗಿರಬೇಕು, ಆಮೇಲೆ ಅದರಲ್ಲಿ ರೌಗಿ ಹಾಕ್ತಿರಲ್ಲ, ಆ ರೌಗಿ ಏಟುಗಳನ್ನೆಲ್ಲ ತಿಂದಿರಬೇಕು, ಘರ್ಷಣೆ ಆಗಿರಬೇಕು, ಬೆಣ್ಣೆ ಬಂದಿರಬೇಕು. ಬೆಣ್ಣೆ ಬಂದ ನಂತರ ಅದನ್ನ ಎತ್ತಿ ಎಲ್ಲಿಡಬೇಕು? ಒಲೆ ಮೇಲಿಡಬೇಕು. ಆ ಬೆನ್ನಿ ಕರಗಿ ತುಪ್ಪ ಆಗಬೇಕು. ತುಪ್ಪ ಆಯಿತು ಅಂತಂದರೆ ಸಲ್ಲಿಕ್ನ ಮರಣ ಆಯಿತು. ಸಲ್ಲಿಕ್ನ ಮರಣ ಆಯಿತು. ಯಾವುದರ ಸಲ್ಲಿಕ್ನ ಮರಣ ಆಯಿತು? ಹಾಲಿನ ಸಲ್ಲಿಕ್ನ ಮರಣ ಆಯಿತು. ಹಾಲಿನ ಸಲ್ಲಿಕ್ನ ಮರಣ ಮಾಡಿಸೋದಿದ್ರೆ ಅದನ್ನ ಏನ್ ಮಾಡಿಸ್ಬೇಕು? ತುಪ್ಪದ ಕಡೆಗೆ ಒಯ್ಯಬೇಕು. ಏಕಾಏಕಿ ಹಾಲನ್ನು ನಾವು ತುಪ್ಪ ಮಾಡ್ತೇವೆ ಅಂತಂದ್ರೆ ಸಾಧ್ಯ ಇಲ್ಲ. ಅದಕ್ಕೊಂದು ಸಮಯ ಇದೆ. ಆ ಸಮಯವನ್ನೆಲ್ಲ ಹಾಕಬೇಕು, ಆ ಸಮಯವನ್ನೆಲ್ಲ ಹಾಲಿಗೆ ಕೊಡಬೇಕು. ಆವಾಗ ನಿಜವಾದ ತುಪ್ಪ ತಯಾರಾಗುತ್ತೆ. ತುಪ್ಪವನ್ನು ತೆಗೆಯತಕ್ಕಂತಹ ಮಾಧ್ಯಮಗಳು ಇವತ್ತು ಎಷ್ಟೋ ಇವೆ. ಮೊದಲು ಹೆಪ್ಪ ಹಾಕಿ ತೆಗಿತಿದ್ರು, ಈಗ ಮಷೀನಿನ ಮೂಲಕ ನೇರವಾಗಿ ಹಾಲಿನಿಂದ ತುಪ್ಪ ತೆಗಿತಾರೆ. ಆದರೆ ಆ ತುಪ್ಪಿನಲ್ಲಿ ಗುಣಧರ್ಮ ಯಾವುದರೊಳಗೆ ಹೆಚ್ಚಿರ್ತದೆ? ಎಷ್ಟು ಅನುಭವ ಇದೆ ನೋಡ್ರಿ ನಿಮಗ. ಕಾಶ್ ಹಾಕಿ ಹೆಪ್ಪ ಹಾಕಿದ್ರೆ ಬಹಳ ಚಲೋ ಇರ್ತಿ ತುಪ್ಪ. ಪ್ರಾಕ್ಟಿಕಲ್ ಮಾಡಿ ನೋಡಿದಿರಲ್ಲ ಹಂಗ. ಇನ್ನೂ ಈ ಸಲ್ಲೇಖನ ಅಂತಂದ್ರೆ ಇನ್ನೂ ಪ್ರಾಕ್ಟಿಕಲ್ ಆಗಿಲ್ಲ. ಸಲ್ಲೇಖನ ಅಂತಂದ್ರೆ ಪ್ರಾಕ್ಟಿಕಲ್ ಆಗಿಲ್ಲ ಅಂದ ಮೇಲೆ ಸಲ್ಲೇಖನ ಹೇಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಸಲ್ಲೇಖನೆಗೆ ಒಂದು ವಿಧಾನ ಇದೆ. ಪಚ್ಪಣದಲ್ಲಿ ಹೋದಾಗ ಸಲ್ಲೇಖನ ಆಗಲಿ ಅಂತಂದ್ರೆ ಆ ಸಲ್ಲೇಖನ ಡೈರೆಕ್ಟ್ ಹಾಲಿನಿಂದ ತುಪ್ಪ ತೆಗೆದು ಹಾಗೆ. ನಾವು ಹೇಗೆ ತೆಗಿಬೇಕು ತುಪ್ಪನ್ನು? ಬಚ್ಪನ್ದಾಗ ಹೆಪ್ಪ ಹಾಕೋದು, ಪಚ್ಪನ್ದಾಗ ಮೊಸರು ಆಗ್ತೈತಿ, ಆಮೇಲೆ ರವಿ ಹಾಕಿ ನೀರು ಹಾಕಿ ಅದನ್ನ ಕಡೆಯದು. ಪಚ್ಪನ್ದಾಗ ಕಡೆಯದು. ಕಡಿದ ನಂತರ ಬೆಣ್ಣೆ ಬರ್ತದೆ. ಬೆಣ್ಣೆ ಬಂದ ನಂತರ ಒಂದ ದಿವಸ ಕಾಸೋದು, ಅಂತಿಮ ದಿವಸ ಎಂ ಸಲ್ಲೇಖನ ಮಾಡಿಕೊಂಡು ಎಂ ಸಲ್ಲೇಖನ ದಿವಸ ಅದನ್ನು ಕಾಯಿಸ್ತು ಅಂತಂದ್ರೆ ಘಮ 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 ತುಪ್ಪ, ವಾಸನೆ ಒಳ್ಳೆ ತುಪ್ಪ ಬರ್ತದೆ. ಇಂಥ ತುಪ್ಪ ತೆಗೆದು ಭಗವಂತರಿಗೆ ಕೊಟ್ರಿ ಅಂತಂದ್ರೆ ಭಗವಂತರು ಹೇಳ್ತಾರು, ನಿಮ್ಗ ಹೆಚ್ಚಿಂದ ಹೆಚ್ಚ ಇನ್ನ 8 ಭವ ಇದಾವು, ಕಮ್ಮಿಯಿಂದ ಕಮ್ಮಿ 3 ಭವ ಇದಾವು, ತಥಾಸ್ತು ಹೋಗ್ರಿ ಅಂತಾರೆ. ಈ ತರದ ಸಲ್ಲೇಖನ ಮರಣವನ್ನು ಮಾಡಿಕೊಳ್ಳತಕ್ಕಂತಹ ಪ್ರಾಕ್ಟೀಸ್ ನಾವು ಮಾಡಬೇಕು. ಅದಕ್ಕಾಗಿ ನಾವು ಇವತ್ತೇನು ಮಾಡೋದಿದೆ, ಎಲ್ಲರೂ ಪ್ರತಿನಿತ್ಯ ಮನೆಯಲ್ಲಿ ಭೋಜನದ ವ್ಯವಸ್ಥೆಯನ್ನು ಸುಧಾರ ಮಾಡಿಕೊಳ್ಳೋದಿದೆ. ಭೋಜನ ವ್ಯವಸ್ಥೆಯಲ್ಲಿ ಸುಧಾರ ಆಗಬೇಕು ಮೊದಲನೆಯದು. ಎಷ್ಟೋ ಜನ ಶುದ್ಧ ಭೋಜನ ಮಾಡುವುದನ್ನು ಶುರು ಮಾಡಿದ್ದೀರಾ? ಇದು ನಿರಂತರ ನಡೀಬೇಕು. ಎಲ್ಲಿ ತನಕ ತುಪ್ಪ ಬರುಲ್ಲ ಅಲ್ಲಿ ತನಕ ಶುದ್ಧ ಭೋಜನ ಮಾಡಬೇಕು. ಶುದ್ಧ ಭೋಜನವನ್ನು ಮಾಡದೆ ಯಾರಿಗೂ ಪ್ರತಿಮಾ ತಗೊಳ್ಳಿಕ್ಕೆ ಪರ್ಮಿಷನ್ ಇಲ್ಲ. ಶಾಸ್ತ್ರದಲ್ಲಿ ಮೊದಲು ಭೋಜನ ಸುಧಾರ ಆಗಬೇಕು ಅಂತ ಹೇಳ್ತಾರೆ. ಆಮೇಲೆ ಪಚ್ಪಣದಲ್ಲಿ ಹೋದಾಗ ಮಹಾರಾಜ ಸಲ್ಲೇಖನ ಮಾಡಿಸ್ಬರಿ ಅಂತ ನಿವೇದನ ಮಾಡಬೇಕು. ಅವಾಗೇನಾದರೂ ಯೋಚನೆ ಮಾಡಬಹುದು, ಜೀವನ ಇಡೀ ಅಶುದ್ಧ ಭೋಜನ ಮಾಡಿ ಆಯಿತು, ಸಮ್ಯಕ್ ದರ್ಶನ್ ಗೊತ್ತಿಲ್ಲ, ಎಂದೂ ಸ್ವಾಧ್ಯಾಯ ಮಾಡಿಲ್ಲ, ಸಮ್ಯಕ್ ಜ್ಞಾನ ಇಲ್ಲ, ಅಷ್ಟಮಿ ಚತುರ್ದಶಿ ಬ್ರಹ್ಮಚರ್ಯ ವ್ರತ ಅದೂ ಇಲ್ಲ, ಅಷ್ಟಮಿ ಚತುರ್ದಶಿಗಿಲ್ಲ ಬ್ರಹ್ಮಚರ್ಯ ವ್ರತ ಅದೂ ಇಲ್ಲ, ಉಪಾಸ ಏಕಾಸನ ಅದೂ ಮಾಡಿಲ್ಲ, ಆಮೇಲೆ ಪಚ್ಪನದಲ್ಲಿ ಮಹಾರಾಜರ ಮನೆಗೆ ಬರ್ರಿ, ಜರ ಯಾರು ಉಪದೇಶ ಮಾಡಬೇಡ್ರಿ, ಸಲ್ಲೇಖನ ಮರಣ ಮಾಡಿಸ್ಬರ್ರಿ ಅಂತಂದ್ರೆ ತಪ್ಪಿದೆಯೋ ಸರಿ ಇದೆಯೋ? ಬಹಳ ತಪ್ಪಿದೆ. ಇನ್ನೂ ಹಾಲು ಹೆಪ್ಪ ಆಗಿಲ್ಲದು, ಇನ್ನ ಕಾಯಿಸಿಲ್ಲ, ಹೆಪ್ಪ ಆಗಿಲ್ಲ, ಹಂಗ ತಂದಿಟ್ಟಿರ್ತಕ್ಕಂಥ ಹಾಲಿದೆ ಅದು. ಆ ಹಾಲಿನಿಂದ ತುಪ್ಪ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಮೊದಲು ಏನು ಕಲಿಬೇಕು? ಸಲ್ಲೇಖನ ಮರಣ ಬೇಕು ಅಥವಾ ಬೇಡ ನಿಮಗೆ? ಬೇಕು. ಏನು ಮಾಡಬೇಕು? ಶುದ್ಧ ಊಟ ಮಾಡೋದು ಕಲಿಬೇಕು. ನೀರು ಸೋಸಿ ಜೀವಾಣು ಬಿಟ್ಟು ನೀರನ್ನ ಅಂಥ ನೀರನ್ನ ಬಳಸ್ಕೋಬೇಕು. ಇದು ಒಂದು ಸಲ್ಲೇಖನ ಬೇಕಂತಂದ್ರೆ ಇಲ್ಲಿಂದ ಶುರು ಆಗ್ತದೆ ನೋಡಿ. ಒಣ್ಣೆತ್ತೆ, ಇದು ಒಣ್ಣೆತ್ತೆ ವಿಷಯ. ಏನ್ ಮಾಡಬೇಕು? ಮೊದಲು ನೀರು ಸೋಸಿ ಆ ಜೀವಾಣುಗಳನ್ನ ಅದೇ ನೀರಿಗೆ ಬಿಟ್ಟು ತಂದ ತಕ್ಷಣ ಆ ನೀರನ್ನ ಕಾಯಿಸಿ ಅದರಿಂದ ಅಡಿಗೆ ಮಾಡಬೇಕು, ಅದನ್ನೇ ಕುಡಿಯಲಿಕ್ಕೆ ಉಪಯೋಗಿಸಬೇಕು. ಇನ್ನು ಅದೇ ನೀರಿನಲ್ಲಿ ಆಹಾರ ತಯಾರು ಮಾಡಬೇಕು. ಅದೇ ನೀರಿನಲ್ಲಿ ಆಹಾರ ತಯಾರು ಮಾಡಬೇಕು, ಅದೇ ನೀರನ್ನು ಕುಡಿಯಬೇಕು. ಹಿಟ್ಟಿನ ಮರ್ಯಾದೆ ಎಷ್ಟಿರಬೇಕು? 3 ದಿನ, 5 ದಿನ, 7 ದಿನ. 3 ದಿನ ಯಾವ ದಿನಗಳಲ್ಲಿ? ಮಳೆಗಾಲದಲ್ಲಿ 3 ದಿನ, ಚಳಿಗಾಲದಲ್ಲಿ 5 ದಿನ, ಬೇಸಿಗೆ 7 ದಿನ, ಬೇಸಿಗೆಗಾಲದಲ್ಲಿ 5 ದಿನ. ಈ ಇದು ಹಿಟ್ಟಿನ ಮರ್ಯಾದೆ. ಅದನ್ನ ಎಲ್ಲಿ ಬೀಸಿ ತರಬೇಕು? ಸಂತ್ಯಾನಿಗರ್ನ್ಯಾಗ ಎಲ್ಲಿ ಬೀಸಬೇಕು? ಅದನ್ನ ಮನೆಯಲ್ಲಿ ಬೀಸಬೇಕು. ಮನೆಯಲ್ಲಿ ಬಿಸುಕಲ್ಲ ಇಲ್ಲ ಅಂತಂದ್ರೆ ಮಷಿನ್ ತಂದುಕೋಬೇಕು. ಒಂದು 5,000-6,000 ರೂಪಾಯಿ ಕೊಟ್ರೆ ಅಂತಂದ್ರೆ ಒಂದು ಮಷಿನ್ ಬರುತ್ತೆ. 7-8-10 ವರ್ಷ ಹೋಗ್ತದೆ ಅದು. ಶುದ್ಧ ಹಿಟ್ಟಿರಬೇಕು. ಮನೆಯ ಮಂದೆಲ್ಲ ಇಂಥ ಹಿಟ್ಟನ್ನ ಮತ್ತೆ ಇಂಥ ನೀರನ್ನ ಬಳಸಿಕೊಂಡ್ರಿ ಅಂತಂದ್ರೆ ನೀವು ಯಾರು ಬೇಕಾದ್ರೂ ಮನೆಯೊಳಗೆ ಪ್ರತಿಮಾ ತಗೊಂಡು 5ನೇ ಗುಣಸ್ಥಾನದವರಾಗಬಹುದು. ಪ್ರತಿಮಾ ತಕ್ಕೊಂಡಿದ್ರಿ, 5ನೇ ಗುಣಸ್ಥಾನ ಇತ್ತು ಅಂತಂದ್ರೆ ಸಲ್ಲೇಖನ ಮರದಂತ ಚರ್ಚೆ ಮಾಡಲಿಕ್ಕೆ ಮುನಿಗಳ ಹತ್ತರ ಹೋಗಬೇಕು. ಸಲ್ಲೇಖನಾದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಬೇಕು. ಯಾವ ಗುಣಸ್ಥಾನ ಇದ್ದಾಗ? 5ನೇ ಗುಣಸ್ಥಾನದಾಗಿದ್ದಾಗ. ಅಜ್ಜಾಂದ ಎಷ್ಟನೇ ಗುಣಸ್ಥಾನ ಇತ್ತು? ಒಂದನೇ ಗುಣಸ್ಥಾನದಲ್ಲಿ ಮರಣ ಆಗ್ತಾ ಇದೆ. ಅಲ್ಲಿ ಯಾವ ಮರಣ ಆಗೋದಿದೆ? ಬಾಲ್ ಮರಣ. ಆಮೇಲೆ ಮುನಿಗಳು ಬಾಲ್ ಮರಣವನ್ನು ಮಾಡಿಸಲಿಕ್ಕೆ ಮನೆಗೆ ಬರಬೇಕೇನು? ಬಾಲ್ ಮರಣ. ಒಂದು ನನ ಸಾಯ್ತಾ ಇದ್ರು ಅದರ ಮರಣ ಕೂಡ ಬಾಲ್ ಮರಣ. ಇರಿವು ಸತ್ರನು ಬಾಲ್ ಮರಣ. ಯಾವುದೇ ಜೀವ ಪಂಚೇಂದ್ರಿಯ ಸೌಜ್ಞಿ ಅಸೌಜ್ಞಿ ಮನುಷ್ಯ ದೇವ ತಿರ್ಯಂಶ ನಾರಕಿ ಯಾವುದೇ ಜೀವ 1ನೇ ಗುಣಸ್ಥಾನದಲ್ಲಿ ಇದೆ ಅಂತಂದ್ರೆ ಅದಕ್ಕೆ ಬಾಲ್ ಮರಣ ಇದೆ. ಆ ಜೀವಿಗಳಿಗೆ ಸಲ್ಲೇಖನ ಮರಣ ಇಲ್ಲವೇ ಇಲ್ಲ, ಮಾಡಿಸುವಂತ ಅವಶ್ಯಕತೆನೇ ಇಲ್ಲ. ಏನೂ ಮಾಡಿಸದೇ ಇರುವಾಗ ಭಗವಂತರ ಹೆಸರನ್ನ ತಗೊಂತ ಶಾಂತ ಭಾವನೆಯಿಂದ ಮರಣ ಮಾಡಿಕೊಂಡ್ರು ಕೂಡ ಅದು ಬಾಲ್ ಮರಣ ಇದೆ. ಸಮ್ಯಕ್ ದರ್ಶನ ಇಲ್ಲ. ಭಗವಂತರ ಹೆಸರು ತಗೊಂಡ್ರೆ ಏನಾಗೋದಿದೆ? ಎಷ್ಟೋ ಜನ ಸಾಯ್ತಾರೆ ಈ ತರ ವೀತರಾಗಿ. ಭಗವಂತರ ಜಪ ಮಾಡ್ತಾ ಮಾಡ್ತಾನು ಸಾಯೋದೇನು ಕಷ್ಟ ಅಲ್ಲ, ಕಠಿಣೇನಲ್ಲ, ಸುಲಭ ಇದೆ. ನಮೋಕಾರ ಮಂತ್ರ ಹೇಳ್ತಾ ಹೇಳ್ತಾ ಸಾಯೋದು, ಇದು ಒಳ್ಳೇದಿದೆ. ಆದರೆ ಮರಣ ಯಾವುದಿದೆ? ಬಾಲ್ ಮರಣ. ಭಗವಂತರ ಹೆಸರನ್ನ ತಗೊಳ್ತಕ್ಕಂತ ಭಾಗ್ಯ ಮಿಥ್ಯಾದೃಷ್ಟಿ ಜೀವಿಗೆ ಬಂದ್ರೂ ಕೂಡ ಒಳ್ಳೆಯದು ಕೆಟ್ಟದ್ದು? ಒಳ್ಳೆಯದು. ಆದರೆ ಬಾಲ್ ಮರಣ. ಸಮ್ಯಕ್ ದರ್ಶನ ಇಲ್ಲ, ಸಮ್ಯಕ್ತ್ವದ ಪಾಲನೆ ಮಾಡಿಲ್ಲ, ಮಿಥ್ಯಾತ್ವ ಬಿಟ್ಟಿಲ್ಲ. ಶ್ರದ್ಧಾ ಇದೆ, ಭಗವಂತರ ಹೆಸರಿನ ಮೇಲೆ ಶ್ರದ್ಧಾ ಇದೆ, ಆದರೆ ಭಗವಂತರ ತತ್ವಗಳ ಮೇಲೆ ಶ್ರದ್ಧೆ ಇಲ್ಲ. ತತ್ವಗಳ ಮೇಲೆ ಶ್ರದ್ಧೆ ಇಲ್ಲದೆ ಸಮ್ಯಕ್ ದರ್ಶನ ಆಗಬಹುದೇನು? ಮಹಾರಾಜರು ಏನು ಹೇಳ್ತಾರೆ, ಗುರುಗಳೇನು ಹೇಳ್ತಾರೆ, ಶಾಸ್ತ್ರ ಏನು ಹೇಳ್ತದೆ, ಅದರ ಮೇಲೆ ಶ್ರದ್ಧಾ ಇದೆ. ಆದರೆ ಆಚರಣೆಯಲ್ಲಿ ಬರಲಿಲ್ಲ ಅಂತಂದ್ರೆ ತತ್ವದ ಅರ್ಥದ ಶ್ರದ್ಧಾನೇ ಇಲ್ಲ ಅಂತ ಅರ್ಥ. ಶಾಸ್ತ್ರ ಮೇಲೆ ಶ್ರದ್ಧಾ ಇದೆ, ಹಾ ಇದು ಶಾಸ್ತ್ರ ನಮಸ್ಕಾರ, ಶ್ರದ್ಧೆ ಇದೆ, ಆದರೆ ಅದರೊಳಗಿಂದ ಏನೂ ಗೊತ್ತಿಲ್ಲ. ಇದರೊಳಗಿಂದ ಏನೂ ಗೊತ್ತಿಲ್ಲ ಅಂತನ್ನುವಾಗ ಅಲ್ಲಿ ಒಳ್ಳೆ ಮರಣ ಆಗಬಹುದು ನಮ್ದು. ದೇವಶಾಸ್ತ್ರ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಮಾಡ್ತಾ ಪ್ರಾಣ ಬಿಟ್ಟರು ಕೂಡ ಅದು ಯಾವ ಮರಣ? ಬಾಲ್ ಮರಣ. ಯಾವ ಮರಣ ಬೇಕು? ಐದು ಮರಣ ಇದಾವ. ಬಾಲ್ ಮರಣ, ಬಾಲ್ ಮರಣ, ಬಾಲ ಪಂಡಿತ ಮರಣ, ಪಂಡಿತ ಮರಣ ಮತ್ತು ಪಂಡಿತ ಪಂಡಿತ ಮರಣ. ಇದು ಕೊನೆಯದು ಅರ್ಹಂತ ಭಗವಂತರಿಗೆ ಆಗುವಂತಹ ಮರಣ, ನಮಗೆ ಯಾರಿಗೂ ಇಲ್ಲ ಸಂಸಾರಿ ಜೀವಿಗಳಿಗೆ. ಅರ್ಹಂತ ಪರಮೇಷ್ಠಿಗಳಿಗೆ ಮೋಕ್ಷ ಪಡೆಯುವಾಗ ಆಗುವಂತಹ ಮರಣ ಇದು ಪಂಡಿತ್ ಪಂಡಿತ್ ಮರಣ. ಇದಕ್ಕಿಂತ ಹಿಂದಿದ್ದು ಪಂಡಿತ್ ಮರಣ. ಇದು ಮುನಿಗಳಿಗೆ ಆಗುವಂತಹ ಮರಣ. ಆರನೇ ಗುಣಸ್ಥಾನದಿಂದ ಹನ್ನೊಂದನೇ ಗುಣಸ್ಥಾನದವರೆಗೆ ಇರುವ ಮುನಿಗಳಿಗೆ ಪಂಡಿತ ಮರಣ ಆಗುತ್ತೆ. ಇನ್ನು ಇದು ಬಾಲ ಪಂಡಿತ ಮರಣ, ಶ್ರಾವಕರಿಗೆ ಆಗುವಂತಹ ಮರಣ. ಐದನೇ ಗುಣಸ್ಥಾನವರ್ತಿ ಶ್ರಾವಕರು ಪ್ರತಿಮೆಗಳನ್ನು ಅಭ್ಯಾಸ ಮಾಡಿದ್ದಾರೆ, ಕೊನೆಯಲ್ಲಿ ಸಲ್ಲೇಖನ ಮರಣವನ್ನು ಸಾಧಿಸಿಕೊಳ್ಳಬೇಕು ಅಂತ ಅನ್ನತಕ್ಕಂತಹ ತೀವ್ರ ಅಪೇಕ್ಷೆ ಇದೆ. ಸಮ್ಯಕ್ ದರ್ಶನ ಧಾರಣ ಮಾಡಿದ್ದಾರೆ, ಸ್ವಾಧ್ಯಾಯ ಮಾಡಿ ಜ್ಞಾನವನ್ನು ಪಡ್ಕೊಂಡಿದ್ದಾರೆ, ಎಲ್ಲ ಟಿಪ್ಟಾಪ್ ಇದ್ದಾರೆ, ಸಲ್ಲೇಖನ ಮರಣದ ತಯಾರಿ ನಡೆಸಿದ್ದಾರೆ. ಆದರೆ ಮನೆಯನ್ನು ಬಿಡಲಿಕ್ಕೆ ಆಗಲ್ಲ, ಅಥವಾ ಪರಿಗ್ರಹವನ್ನು ಬಿಡಲಿಕ್ಕೆ ಆಗದೆ ಮರಣ ಆಯಿತು ಅಂತಂದರೆ ಅದು ಬಾಲ್ ಪಂಡಿತ್ ಮರಣ. ಪರಿಗ್ರಹವನ್ನು ಬಿಟ್ಟು ಮುನಿಯಾಗಿ ಮರಣ ಮಾಡಿಕೊಂಡ್ರು ಅಂತಂದರೆ ಪಂಡಿತ್ ಮರಣ. ಕೊನೆಯಲ್ಲಿ ಲಾಸ್ಟ್ ಟೈಮ್ನಲ್ಲಿ ಮಹಾರಾಜರು ಮುನಿ ದೀಕ್ಷಾ ತೋಪ ನಡೀತೈತ್ರಿ ಅಂತ ಕೇಳ್ತಾರೆ. ಎಲ್ಲಿ ಹಸಿ ಮೇಗ? ದಿಗಂಬರಾಗ ಅವ್ರಂತ ಅವರು ಎಲ್ಲಿ ಮನೆಯೊಳಗ? ಮನೆಯೊಳಗೆ ಅಲ್ಲ, ದಿಗಂಬರ ಆಗೋದು ಒಳ್ಳೇದಿದೆ, ಭಾವ ಶ್ರದ್ಧೆ ಇದೆ. ಆದರೆ ಮುನಿ ಆಗಿ ಒಂದು ಗುಣಸ್ಥಾನ ಪರಿವರ್ತನೆ ಆಗಬೇಕು, ಮತ್ತು ಗುಣಸ್ಥಾನ ಆರನೇ ಏಳನೇ ಗುಣಸ್ಥಾನ ಆದ ನಂತರ ಮರಣ ಆಗಬೇಕು ಅಂತಂದ್ರೆ ಮುನಿಚರ್ಯೆಯನ್ನು ಪಾಲನೆ ಮಾಡಿ ಸ್ವಲ್ಪ ದಿವಸ ಮುನಿ ಅವಸ್ಥೆಯಲ್ಲಿ ಇದ್ದು ಆ ಮುನಿ ವ್ರತಗಳ ಅಭ್ಯಾಸ ಮಾಡಿ ಇನ್ನೂ ಗ್ವಾಡಿನೇ ಕಟ್ಟಿಲ್ಲ, ಶಿಖರನೇ ಏರಿಸಿಲ್ಲ, ಶಿಖರನೂ ಕಟ್ಟಿಲ್ಲ, ಗ್ವಾಡಿನೂ ಕಟ್ಟಿಲ್ಲ ಅಂದಮೇಲೆ ಇನ್ನು ಪಂಡಿತ್ ಮರಣ ಏಕಾಏಕಿ ಹೆಂಗಾಗೋದು? ಇಲ್ಲ. ಅದಕ್ಕೆ ಮೊದಲು ಏನ್ ಮಾಡಬೇಕು? ಮಹಾವ್ರತಗಳ ಮಂದಿರವನ್ನ ಮೊದಲು ಕಟ್ಟಬೇಕು. ಕೊನೆಯಲ್ಲಿ ಶಿಖರ ಕಟ್ಟಿರಬೇಕು. ಶಿಖರ ಕಟ್ಟಿದ ನಂತರ ಕಳಸದ ವಿಚಾರವನ್ನ ಮಾಡಬೇಕು. ಕಳಸ ಅಂದರೆ ಸಲ್ಲೇಖನ. ಶಿಖರ ಮಂದಿರ ಇದು ಅಂತಂದ್ರೆ ವ್ರತಗಳು, ಅಣುವೃತಗಳು ಅಥವಾ ಮಹಾವ್ರತಗಳು. ಅಣುವೃತಗಳು ಅಂತಂದ್ರೆ ಸಣ್ಣ ಮಂದಿರ, ಸಣ್ಣ ಶಿಖರ, ಸಣ್ಣ ಕಳಸ. ಮಹಾವ್ರತಗಳು ಅಂತಂದ್ರೆ ಮಂದಿರ ದೊಡ್ಡದು, ಕುಂಡಲ್ಪುರದಲ್ಲಿ ಕಟ್ಟತಕ್ಕಂಥದ್ದು ಮಂದಿರ, ಬಡಿ ಬಾಬಾನ್ ಮಂದಿರ. ಮುನಿವ್ರತಗಳು ಅಂತಂದ್ರೆ ಮಹಾವ್ರತಗಳು. ಮಹಾವ್ರತಗಳು ಅಂದರೆ ಮಹಾಮಂದಿರ, ದೊಡ್ಡ ಮಂದಿರ, ಅದರ ಶಿಖರವೂ ಕೂಡ ಅಷ್ಟೇ ದೊಡ್ಡದು, 108 ಫೂಟ್ ಎತ್ತರ ಮಂದಿರ. ಆಮೇಲೆ ಶಿಖರ ಎಷ್ಟು? ಅದರೊಳಗೆ 20-30 ಫೂಟ್ ಶಿಖರ, 80 ಫೂಟ್ ಮಂದಿರ. ಆಮೇಲೆ ಅದರ ಮೇಲೆ ಕಳಸ. ಕಳಸ ಎಷ್ಟು ದೊಡ್ಡದು? 8 ಅಡಿ ದೊಡ್ಡದು ಕಳಸ, 8 ಅಡಿ. ಅಂಥ ಬಂಗಾರದ ಕಳಶವನ್ನು ಆ ಮಂದಿರದ ಮೇಲೆ ಇಡ್ತೇವೆ. ಕಳಶ ಬಂಗಾರದ್ದಿರುತ್ತೆ, ಮಂದಿರ ಕಲ್ಲಿಂದು ಸಿಮೆಂಟ್ದು, ಕಲ್ಲಿಂದೋ ಸಿಮೆಂಟ್ದೋ ಇಟ್ಟಿಗೆದೋ ಮಂದಿರ ಕಲ್ಲಿಂದು. ಕಲ್ಲಿಗೆ ಬೆಲೆ ಜಾಸ್ತಿ ಇದೆಯೋ ಅಥವಾ ಬಂಗಾರಕ್ಕೆ? ಬಂಗಾರದ ಬೆಲೆ ಜಾಸ್ತಿ ಇದೆ. ವಾರ್ಷಿಕ ಪರೀಕ್ಷೆ, ಫೈನಲ್ ಎಕ್ಸಾಮಿನೇಷನ್ ಅಂದರೆ ಕಳಸ. ಕಳಸ ಇಡಕ್ಕೆ ಎಷ್ಟು ಟೈಮ್ ಇಡುತ್ತದೆ? ಒಂದು 5 ನಿಮಿಷ. ಹತ್ತಿ ಇರೋದು, ಇಡೋದು, ಅಂಟಿಸಿ ಬಿಡೋದು ಇಷ್ಟೇ ಅಲ್ಲ. ಆದರೆ ಮಂದಿರ ಕಟ್ಟಲಿಕ್ಕೆ ಎಷ್ಟು ಟೈಮ್ ಹಿಡಿತದೆ? ಎಷ್ಟೋ ವರ್ಷ ಹಿಡಿತು. ಹಾಗೆ ಮುನಿವ್ರತವನ್ನು ತಕ್ಕೊಂಡ ನಂತರ ಮುನಿವ್ರತಗಳನ್ನು ಪಾಲನೆ ಮಾಡಿ 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 ಈ ಶರೀರವನ್ನ, ನಮ್ಮ ಬದುಕನ್ನ, ನಮ್ಮ ಆತ್ಮನನ್ನ ಸಲ್ಲೇಖನೆಗೆ ಯೋಗ್ಯವಾಗಿ ಮಾಡಿಕೊಂಡಿರ್ತೇವೆ. ಸಂಪೂರ್ಣ ಸಲ್ಲೇಖನೆಗೆ ಯೋಗ್ಯ ಆಗುತ್ತೆ ಈ ಶರೀರ, ನಮ್ಮ ಜೀವನ, ನಮ್ಮ ವ್ರತಗಳು. ಈ ವ್ರತಗಳ ಪಾಲನೆಯ ಮೂಲಕ ನಾವು ಏನ್ ಮಾಡ್ತೇವೆ ಅಂತಂದ್ರೆ ನಮ್ಮ ಮನಸ್ಸನ್ನ ಎಲ್ಲಾ ಕಷಾಯಗಳಿಂದ ಮುಕ್ತ ಮಾಡಿಕೊಂಡಿರ್ತೀವಿ. ತ್ಯಾಗ ಮಾಡುವಂಥದ್ದೇನಿದೆ ಅದನ್ನೆಲ್ಲ ತ್ಯಾಗ ಮಾಡಿರ್ತೀವಿ. ಆವಾಗ ಸಲ್ಲೇಖನ, ತ್ಯಾಗ ಮಾಡುವುದು ಏನೂ ಉಳಿದಿರಬಾರದು. ಆವಾಗ ಇದೊಂದು ವ್ರತ ಆಯಿತು. ವ್ರತ ಆದ ನಂತರ ಕೊನೆಯಲ್ಲಿ ಶರೀರವನ್ನೂ ಕೂಡ ನಾವು ಕೃಶ ಮಾಡಬೇಕು. ಕಷಾಯಗಳನ್ನು ಕೂಡ ನಾವು ಕೃಶ ಮಾಡಬೇಕು. ಕಾಯ ಮತ್ತು ಕಷಾಯ ಎರಡೂ ಕೃಶವಾದಾಗ ಸಲ್ಲೇಖನ ಮರಣ ಸಿದ್ಧಿಸುತ್ತದೆ ಅಂತ ಹೇಳಿದ್ದಾರೆ. ಸಲ್ಲೇಖನ ಮರಣದಲ್ಲಿ ಏನು ಮಾಡೋದಿದೆ? ಕೇವಲ ಉಪವಾಸ ಇದೆ. ಉಪವಾಸ ಸಾಯುವುದಕ್ಕೆ ಸಲ್ಲೇಖನ ಅಂದ್ರೇನು ಅಲ್ಲ, ಶರೀರವನ್ನು ಕೃಶ ಮಾಡುವುದಕ್ಕೆ, ಕಷಾಯಗಳನ್ನು ಕೃಶ ಮಾಡುವುದಕ್ಕೆ ಸಲ್ಲೇಖನ ಮರಣ ಅಂತಂದ್ರು. ಕಷಾಯಗಳನ್ನು ಹೇಗೆ ಕೃಶ ಮಾಡುವುದು? ವಸ್ತುಗಳ ಅಪೇಕ್ಷೆಗಳನ್ನೆಲ್ಲ ಬಿಟ್ಟು, ವಸ್ತುಗಳ ಅಪೇಕ್ಷೆ ಬಿಟ್ಟು, ಪರಿವಾರದ ಅಪೇಕ್ಷೆ ಬಿಟ್ಟು, ಮಿತ್ರರ ಅಪೇಕ್ಷೆ ಬಿಟ್ಟು, ಬಾಂಧವರ ಅಪೇಕ್ಷೆ ಬಿಟ್ಟು, ಎಲ್ಲರ ಮೋಹವನ್ನು ಕಳಚಿ ಹಾಕಿ, ಮೋಹ ಉತ್ಪನ್ನ ಆಗದಂತೆ ಮನಸ್ಸನ್ನ ಆತ್ಮನನ್ನ ನಿರ್ಮಲ ಮಾಡಿಕೊಳ್ಳೋದಿದೆ. ಈ ಕಾರ್ಯ ಅತಿ ಮುಖ್ಯ. ಕೊನೆಯಲ್ಲಿ ಮುಖ್ಯ ಯಾರಿಗೆ? ವ್ರತ ಪಾಲನೆ ಮಾಡಿದವರಿಗೆ. ಜೀವನ ಪರ್ಯಂತ ವ್ರತಗಳನ್ನು ಪಾಲನೆ ಮಾಡಿಕೊಂಡು ಮೇಲಕ್ಕೆ ಬಂದಿದ್ದಾರೆ. ಫೈನಲ್ ಎಕ್ಸಾಮಿನೇಷನ್, ಆ ವ್ರತಗಳನ್ನು ಪಾಲನೆ ಮಾಡಿ 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 1 ವರ್ಷದ ಯಾವ ವ್ರತಗಳನ್ನು ಪಾಲನೆ ಮಾಡಿ ತಯಾರಾಗಿದ್ದಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ, ವ್ರತಗಳನ್ನು ಪಾಲನೆ ಮಾಡುವಂತಹ ವಿದ್ಯಾರ್ಥಿಗೇನೆ ವಿದ್ಯಾರ್ಥಿ ಅನ್ನೋದಿಲ್ಲಿ. ವ್ರತಗಳನ್ನು ಪಾಲನೆ ಮಾಡುವವರೇ ವಿದ್ಯಾರ್ಥಿಗಳು. ವ್ರತಗಳಿಲ್ಲ ಅಂತಂದ್ರೆ ವಿದ್ಯಾರ್ಥಿ ಇಲ್ಲ. ಆ ವಿದ್ಯಾರ್ಥಿ ಇಲ್ಲ ಅಂತಂದ್ರೆ ಪರೀಕ್ಷೆ ಯಾರಿಗೆ? ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರ್ತದೋ ಅಥವಾ ಯಾರಿಗೆ? ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರ್ತದೆ. ವಿದ್ಯಾರ್ಥಿ ಅಂದ್ರೆ ಯಾರು? ಕ್ಲಾಸಿನಲ್ಲಿ ದುಡಿಯುವವನು, ಅಭ್ಯಾಸ ಮಾಡುವವನು. ಪರೀಕ್ಷೆ ಯಾರಿಗಿದೆ? ವಿದ್ಯಾರ್ಥಿಗಿದೆ. 1 ವರ್ಷದವರೆಗೆ ಯಾವನು ದುಡಿದಿದ್ದಾನೆ ಅವನಿಗೆ ಪರೀಕ್ಷೆ ಇದೆ. ಎಷ್ಟು ದಿವಸದ ಪರೀಕ್ಷೆ? ಎಷ್ಟು ಪೇಪರ್ ಇವೆ ಅಷ್ಟು ದಿನ. 6 ಪೇಪರ್ ಇದ್ರೆ 6, 7 ಪೇಪರ್ ಇದ್ರೆ 7, 12 ಪೇಪರ್ ಇದ್ರೆ 12 ದಿವಸ. ಒಂದೊಂದು ಪೇಪರಿಗೆ ಒಂದೊಂದು ದಿವಸ ಪರೀಕ್ಷಾ ಟೈಮ್ ಕೊಟ್ಟಿರ್ತದೆ. ಪರೀಕ್ಷಾ ಕೊಡ್ಲಿಕ್ಕೆ 12 ದಿವಸ ಸಾಕು, ಕಲಿಯಲಿಕ್ಕೆ 1 ವರ್ಷ. ಹಾಗೆ ಮನುಷ್ಯ ಸಲ್ಲೇಖನ ಬೇಕು ಅಂತಾನಂತಂದ್ರೆ ಏನ್ ಬೇಕಂತಾನೆ, ನನಗೆ ನಾನು ಪರೀಕ್ಷೆ ಕೂತ್ಕೊಳ್ತೇನೆ ಅಂತ ಇಚ್ಛೆ. ಅದು ಸಲ್ಲೇಖನ ಮರಣದ ಪರೀಕ್ಷೆ ಕೂತ್ಕೊಳ್ತೇನೆ ಅಂತಕ್ಕಂತ ಇಚ್ಛೆ ಅದು ಪರೀಕ್ಷೆ. ಸಲ್ಲೇಖನ ಅಂದ್ರೆ ಪರೀಕ್ಷೆ, ಕೊನೆಯ ಪರೀಕ್ಷೆ, ವಾರ್ಷಿಕ ಪರೀಕ್ಷೆ ಇದ್ದ ಹಾಗೆ. ಆಮೇಲೆ ಇದಕ್ಕಿಂತ ಮೊದಲು ಏನಿರಬೇಕು, ವೃತ್ತಿಯಾಗಿರಬೇಕು. ಆ ವೃತ್ತಗಳನ್ನು ತಗೊಂಡು ಶ್ರಮವಹಿಸಿ ನಿರ್ದೋಷ ಪಾಲನೆ ಮಾಡಿರಬೇಕು. ಆ ವೃತ್ತಗಳ ಮೂಲಕ ಸಲ್ಲೇಖನ ಮಾಡಿಕೊಳ್ಳುವುದಿದೆ ಅನ್ನತಕ್ಕಂತಹ ಭಾವನೆಯನ್ನ ಮಾಡಿ 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 ಆತ್ಮನ ಪರಿಣಾಮಗಳನ್ನೆಲ್ಲ ತಯಾರು ಮಾಡಿಕೊಂಡಿರಬೇಕು. ರೈತ ಹೇಗೆ ಬೀಜ ಬಿತ್ತಲಿಕ್ಕೆ ಹೊಲವನ್ನ ಏನ್ ಮಾಡ್ತಾನೆ, ಹದಗೊಳಿಸ್ತಾನೆ. ಮೊದಲು ನೇಗ್ಲ ಹೊಡೆದು, ರೆಂಟೆ ಹೊಡೆದು, ಮಳೆ ಬೀಳುತ್ತದೆ. ಮಳೆ ಬಿದ್ದ ನಂತರ ಮಣ್ಣು ಉಬ್ಬುತ್ತದೆ. ಉಬ್ಬಿದ ನಂತರ ಬೀಜ ಬಿತ್ತಾನೆ, ಅದರೊಳಗೆ ಬೀಜ ನಾಟುತ್ತೆ. ರೈತನು ಪರಿಶ್ರಮ ಮಾಡಿರ್ತಾನೆ. ಆ ಪರಿಶ್ರಮದ ಕ್ಷೇತ್ರದಲ್ಲಿ ಬೀಜ ಬಿತ್ತಿತ್ತು ಅಂತಂದ್ರೆ ಅದು ಸರಿಯಾಗಿ ಫಲವನ್ನು ಕೊಡುತ್ತದೆ. ಏನೂ ಮಾಡಿಲ್ಲ, ನೇರವಾಗಿ ಬೀಜ ತಗೊಂಡು ಬೀಜ ಬಿತ್ತಕ್ಕ ಒಂದು ವರ್ಷ ಆದ ನಂತರ ಹೋಗಿಬಿಡ್ತಂತಂದ್ರೆ ಅಲ್ಲಿ ಕಸ ಬೆಳೆದಿದೆ, ನೆಲ ಎಲ್ಲ ಗಟ್ಟಿಯಾಗಿದೆ, ಅಲ್ಲಿ ಬೀಜ ಹೇಗೆ ಬಿತ್ತೋದು? ಅದೇ ತರ ಅಜ್ಜಾನ್ ಸಮಾಧಿ ಅಂತಂದ್ರೆ ಕಸದೊಳಗೆ ಬೀಜ ಬಿತ್ತುವಂತ ಕೆಲಸ. ಅಜ್ಜಾನ್ ಸಮಾಧಿ ಏನ್ ಮಾಡಿಲ್ಲ, ಮಂದಿರಕ್ಕೆ ಹೋಗಿಲ್ಲ, ಒಂದು ಜಪ ಹಾಕಿಲ್ಲ, ಏನೇನಿಲ್ಲ. ಆಮೇಲೆ ಅಂಥವ್ರ ಸಮಾಧಿ ಹೇಗೆ? ಇನ್ನು ಅಲ್ಲಿ ಎಂಥದ್ದು ಏನ್ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಮರ್ಯಾದೆ ಇದೆ. ಇವರಿಗೆ ಸಲ್ಲೇಖನ ಇಲ್ಲ. ಆವಾಗ ನೀವೇ ವಿವೇಕದಿಂದ ಅಲ್ಲಿ ಏನ್ ಮಾಡಬೇಕು ಅಂತಕ್ಕಂಥದ್ದನ್ನು ನಿರ್ಣಯ ಮಾಡಿಕೊಂಡು ಕೆಲಸ ಮಾಡಬೇಕು. ಏನ್ ಮಾಡಬೇಕು? ನಮೋಕಾರ ಮಂತ್ರ ಅಷ್ಟು ಹೇಳ್ತಾ ಹೇಳ್ತಾ ಅವರು ಪ್ರಾಣ ತ್ಯಾಗ ಮಾಡಿಸಿದ್ರು, ಮುಗಿಯಿತು. ಉಪದೇಶ ಹೇಳಬೇಕು, ಮೋಹ ಬಿಡಿ, ಚಾವಿ ಇದ್ರ ಕಿಸಿದಂಗೆ ತೆಗೆದುಕೊಡ್ರಿ, ಇನ್ನ ಮಕ್ಕಳಿಗೆಲ್ಲ ಕೊಟ್ಬಿಡ್ರಿ, ಮತ್ತಿನ್ನು ಹೊಂಟಿದ್ದೀರಿ. ಇದ ಸಲ್ಲೇಖನ ಅವ್ರಿಗೆ ಹಿಂಗ ಇದ ಸಲ್ಲೇಖನ, ನಾವು ಸಲ್ಲೇಖನ ಮಾಡಿಸ್ತೀವಿ ನಿಮ್ಗ, ಚಾವಿ ಅಷ್ಟು ಕೊಟ್ಬಿಡ್ರಿ ಪೈಲ. ಏ ಗಪ್ಪು, ಚಾವಿ ಈಗೇನು ಕೊಡ್ತಿ, ಕೊಡೋ ಮನಸ್ಸಾಗುಲ್ಲ ಅಂತವ್ರಿಗೆ. ಧರ್ಮ ಯಾರಿಗೆ ಗೊತ್ತಿಲ್ಲಲ್ಲ, ಪ್ರವಚನ ಕೇಳಿಲ್ಲ, ತತ್ವದ ಸ್ವಾಧ್ಯಾಯ ಮಾಡಿಲ್ಲ. ಮೋಹ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಸಂಸಾರ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು, ಮೋಕ್ಷ ಅಂದ್ರೆ ಏನು, ಏನೇನು ಗೊತ್ತಿಲ್ಲ, ಯಾವುದೂ ಸಂಸ್ಕಾರ ಇಲ್ಲ ಅನ್ನುವಂಥವ್ರಿಗೆ ಏಕಾಏಕಿ ಚಾವಿ ಕೊಡೋ ಭಾವ ಬಂದವ ಲಾಸ್ಟ್ಗ ಕೊಡಲ್ಲ, ಸಾಯುವ ತನಕ ಕೊಡಲ್ಲ. ಕೆಲವೊಬ್ರು 60 ವರ್ಷದ ನಂತರ ತಮ್ಮ ಮಕ್ಕಳಿಗೆ ಚಾವಿ ಒಪ್ಪಿಸಿಬಿಡಬೇಕು. ಈಗ 50 ಅಂತ ಇಟ್ಕೊಳ್ಳಿ, ಈಗ ಮೊದಲು 60 ಇತ್ತು, 60 ವರ್ಷದ ಹಿಂದೆ 60 ಇತ್ತು, ಈಗ 50 ಉಳಿದಿದೆ. 50 ವರ್ಷ ಆಯಿತು ಅಂತಂದ್ರೆ ಎಲ್ಲ ಮನೆ ಜಿಮ್ಮೆದಾರಿಯನ್ನ ಮಗನಿಗೆ ಕೊಟ್ಟು ಬಿಡಬೇಕು. ಮತ್ತು ಧರ್ಮ ಮಾಡುವುದಕ್ಕಾಗಿ, ಆತ್ಮ ಸಂಸ್ಕಾರ ಹಾಕಿಕೊಳ್ಳುವುದಕ್ಕಾಗಿ ತಯಾರಾಗಬೇಕು. ಈ ಸಲ್ಲೇಖನ ಮರಣದ ಭಾವನೆ 50ಕ್ಕೆ ಬಂದ್ಬಿಡಬೇಕು. ಉಳಿದಿರತಕ್ಕಂತಹ ಒಂದು ವೇಳೆ ಅದರೊಳಗೆ ಒಂದು 10 ವರ್ಷ 20 ವರ್ಷ ಇನ್ನೂ ಆಯುಷ್ ಉಳಿದಿದೆ ಅಂತಂದ್ರೆ ಅದರೊಳಗೆ ಏನಾದರೂ ಮಾಡಬಹುದು. ಕೇವಲ ಧರ್ಮದ ಕಾರ್ಯವನ್ನು ಬಿಟ್ಟರೆ ಮತ್ತೇನು ಮಾಡೋದಿಲ್ಲ. ಎಲ್ಲ ಸಾಂಸಾರಿಕ ಜವಾಬ್ದಾರಿಗಳನ್ನು ಒಪ್ಪಿಸಿಬಿಡೋದು, ನೀ ನೋಡ್ಕೊಳಪ್ಪ, ಎಲ್ಲಾದರೂ ಸ್ವಲ್ಪ ಪ್ರತಿಕೂಲ ಆಯಿತು ಅಂತಂದ್ರೆ ನಾನು ನೋಡ್ತೇನೆ, ಆದರೆ ಜವಾಬ್ದಾರಿ ಎಲ್ಲ ನಿನ್ನ ಕೈಯೊಳಗೆ ಇಟ್ಕೊ ಅಂಥೇಳಿ ಮಕ್ಕಳಿಗೆ ಒಪ್ಪಿಸಿಬಿಡಬೇಕು. ಆಯ್ತು, ಪೂಜೆ ಮುಗಿದಿದೆ ಅವ್ರದ್ದು, 8:30 ಆಯ್ತಾ? ಸಲ್ಲೇಖನ 9 ದಿವಸ ಒಂಬತ್ತಕ್ಕೆ ಮುಗಿತಿದ್ಯಲ್ಲ, ಅದಕ್ಕೆ ನಾವು ಹೇಳ್ತಾ ಇರೋದು. ಒಂಬತ್ತಕ್ಕೆ ಬಿಟ್ರೆ ಸಾಕಲ್ಲ, ಪೂಜೆ ಬಿಡುವ ಟೈಮ್ ಇದೆ, ಡೈಲಿ ಟೈಮ್. ಸಲ್ಲೇಖನ ಮರಣದ ತಯಾರಿ ಮಾಡ್ಕೊಳ್ಳಿ. ಜೈನರಿದ್ದೀರಾ? ಜೈನರಂತಂದ್ರೆ ಏನು? ಜಯಿಸುವ ಇಚ್ಛೆ ಉಳ್ಳವರೇ ಜೈನರು. ಏನೇನು ಜಯಿಸೋದಿದೆ? ಮಿಥ್ಯಾತ್ವ, ಅಜ್ಞಾನ, ಇಂದ್ರಿಯಗಳು, ಕರ್ಮಗಳು. ಮಿಥ್ಯಾತ್ವ, ಅಜ್ಞಾನ, ಕಷಾಯಗಳು, ಇಂದ್ರಿಯಗಳು, ಕರ್ಮಗಳು, ಇವುಗಳನ್ನು ಜಯಿಸೋದಿದೆ. ಜಯಿಸುವ ದಾರಿಯಲ್ಲಿ ಹೊಂಟ್ರಿ ಅಂತಂದ್ರೆ ಹೊಂಟ್ರಿ, ಜಯಿಸ್ಕೊಂಡು ಬರಿ ನಾಳೆ ತನಕ. ಜಯಿಸುವ ದಾರಿಯಲ್ಲಿ ನಾವು ನಡೆದಿದ್ದೇವೆ ಅಂತಂದ್ರೆ ಜೈನರು. ಜಯಿಸ್ತಾ ಇಲ್ಲ ಅಂತಂದ್ರೆ, ಜಯಿಸುವ ಇಚ್ಛೆನೂ ಇಲ್ಲ, ಯಾವ ಲಕ್ಷ್ಯನೂ ಇಲ್ಲ, ಗುರಿ ಇಲ್ಲ ಅಂತಂದ್ರೆ ನಾವು ಜೈನರನ್ನಿಸಿಕೊಳ್ಳಿಕ್ಕೆ ಯಾವ ಪಾತ್ರತೆಯೂ ಇಲ್ಲ. ಅದಕ್ಕಾಗಿ ಸಮಾಧಿ, ಸಾಧು ಸಮಾಧಿ, ಸಾಧು ಸಮಾಧಿ ಅಂದರೆ ಒಳ್ಳೆಯ ಸಮಾಧಿ, ಅಥವಾ ಸಾಧುಗಳ ಸಮಾಧಿ, ಸಜ್ಜನರ ಸಮಾಧಿ ಮರಣ. ಯಾರು ಸಮಾಧಿ ಮರಣವನ್ನು ಮಾಡಿಕೊಳ್ತಾ ಇದ್ದಾರೆ ಅಂಥವರ ಬಳಿಯಲ್ಲಿ ಹೋಗಬೇಕು, ಅನುಭವ ತಗೊಳ್ಬೇಕು. ಕೊನೆಯ ಸಮಯದಲ್ಲಿ ಎಂಥ ಪರಿಣಾಮಗಳಾಗ್ತವೆ ಜೀವಕ್ಕೆ ಅನ್ನುವಂತಹ ಇದಾಗ್ತದೆ, ಅನುಭವ ಬರ್ತದೆ. ಅವರು ಸೇವೆ ಮಾಡಬೇಕು, ಸಾಧುಗಳ ಸೇವೆ ಮಾಡ, ಸಲ್ಲೇಖನ ತಗೊಂಡಿರತಕ್ಕಂಥ ಸಾಧುಗಳ ಸೇವೆಯಲ್ಲಿ ನಾವು ತೊಡಗಬೇಕು, ಅವರ ನಿಕಟ ಅವಸ್ಥೆಯಲ್ಲಿರಬೇಕು, ಅವರ ಸಮೀಪದಲ್ಲಿರಬೇಕು. ಮುನಿಗಳಿದ್ರು ಅಂತಂದ್ರೆ ನಿಮಗೆ ಸಮೀಪ ಬರುಗೊಡಲ್ಲ, ಮುನಿಗಳ ಹತ್ತಿರ ಹೋಗೋದು ಕಷ್ಟ. ಯಾಕಂದ್ರೆ ಅಸಂಯಮಿಗಳನ್ನ ಸಂಯಮಿಗಳು ಕೊನೆಯ ಸಮಯದಲ್ಲಿ ಸಮೀಪ ತಗೊಳ್ಳಲ್ಲ, ನಿಯಮಿದೆ. ಇನ್ನು ಸಾಧು ಸಮಾಧಿ ಅಂತಂದ್ರೆ ಶ್ರಾವಕರು ಶ್ರಾವಕರ ಸಮಾಧಿಯನ್ನು ಮಾಡಿಸಬಹುದು. ಪ್ರತಿಮಾಧಾರಿಗಳು ಪ್ರತಿಮಾಧಾರಿಗಳ ಸಮಾಧಿ ಮರಣವನ್ನು ಮಾಡಿಸಬಹುದು, ಮುನಿಗಳು ಮಾಡಿಸಬಹುದು. ಆದರೆ ಮುನಿಗಳು ಸಮಾಧಿ ತಗೊಂಡಿದ್ರು ಅಂತಂದ್ರೆ ಶ್ರಾವಕರನ್ನ ಸಮೀಪ ಬರಬಿಡಲ್ಲ. ಇನ್ನು ಅವರು ಆಹಾರ ಕೊಡಬಹುದು, ಮೇಲಿನ ವ್ಯವಸ್ಥೆಯನ್ನು ಮಾಡಬಹುದು ಅಷ್ಟೇ ವಿನಃ, ಅವರಿಗೆ ಬೋಧನೆ ಮಾಡತಕ್ಕಂತಹ ಕಾರ್ಯ ಶ್ರಾವಕರು ಮಾಡಲಿಕ್ಕೆ ಅಧಿಕಾರ ಇಲ್ಲ. ಮುನಿಗಳಿಗೆ ಮುನಿಗಳೇ ಬೋಧನೆ ಮಾಡಬೇಕು, ಮುನಿಗಳಿಗೆ ಮುನಿಗಳೇ ಅವರ ಪರಿಣಾಮಗಳನ್ನು ಸಮಾಲಿಸಿಕೊಂಡು ಸಲ್ಲೇಖನ ಮರಣದ ಕಡೆಗೆ ಅವರ ಮನಸ್ಸನ್ನು ಆಕರ್ಷಿತಗೊಳಿಸಬೇಕು. ಇದು ಅವಶ್ಯಕ. ಸಲ್ಲೇಖನ ಮರಣವನ್ನು ಮಾಡಿಕೊಳ್ಳತಕ್ಕಂತಹ ಲಕ್ಷ್ಯ ಗುರಿ ಇಟ್ಕೋಬೇಕೋ ಇಟ್ಕೋಬಾರ್ದು, ಬೇಕೇನಂತ ನಿಮಗೆ ಬೇಕೇನ? ಸಲ್ಲೇಖನ ಸಲ್ಲೇಖನ ಬೇಕು ಅಂತಂದ್ರೆ ಇವತ್ತ ಶುರು ಮಾಡೋದು, ಇವತ್ತ ಶುರು. ಏನು? ಮೊದಲು ಶುದ್ಧ ಭೋಜನ ಮಾಡಿ, ಶುದ್ಧ ಭೋಜನ ಊಟ ಮಾಡೋದನ್ನ ಕಲ್ತ್ಕೊಳ್ಳಿ, ಈ ಸಂಸ್ಕಾರ ಬರಲಿ ಮನೆಯಲ್ಲಿ ಎಲ್ಲರಿಗೂ ಬರಲಿ. ಯಾಕಂದ್ರೆ ಸಲ್ಲೇಖನ ನಿಮ್ಗೆ ಅಷ್ಟೇ ಒಬ್ಬರಿಗೆ ಬೇಕಂತಲ್ಲ, ಸಲ್ಲೇಖನ ಯಾರ್ಯಾರಿಗೆ ಬೇಕು? ಮನೆ ಮಂದಿಗೆ ಎಲ್ಲರಿಗೂ ಬೇಕಲ್ಲ. ಯಾರಾದರೂ ಒಬ್ಬರು ಮನೆಯೊಳಗೆ ತೀರುಕೊಳ್ತಾ ಇದ್ದಾರೆ ಅಂತಂದ್ರೆ ಅವಾಗ ನೀವು ಮೊಟ್ಟ ಮೊದಲು ಏನು ವಿಚಾರ ಮಾಡ್ತೀರಿ? ಸಲ್ಲೇಖನ ಮರಣ ಆಗಲಿ, ಒಳ್ಳೆಯದು ಮರಣ ಆಗಲಿ ಅಂತ ವಿಚಾರ ಮಾಡ್ತೀರಲ್ಲ. ಅಶುದ್ಧ ಭೋಜನ ಮಾಡಿದೀರ ಇಡೀ ಜೀವನ, ಸಲ್ಲೇಖನ ಮರಣದ ವಿಚಾರ ಮಾಡಿದ್ರೆ ಏನು ಫಲ ಐತಲ್ಲಿ? ತಪ್ಪಿದೆ. ಸಲ್ಲೇಖನಾದ ನೆನಪನ್ನು ತಗೊಳ್ಬೇಡಿ. ನಮ್ಮ ಆಚಾರ ವಿಚಾರ ಭೋಜನ ಶುದ್ಧಿ ಉಳಿಸಿಕೊಂಡಿಲ್ಲ ಅಂತಂದ್ರೆ ಕೊನೆಗೆ ಸಲ್ಲೇಖನ ಮರಣ ಮಾಡಿಕೊಳ್ಳೋದು ವಿಚಾರ ಮಾಡೋದು ತಪ್ಪಿದೆ. ಸ್ವಲ್ಪ ಪರಿಶ್ರಮ ಆಗ್ತದೆ, ಪ್ರಮಾದ ಬಿಟ್ಟರೆ ಎಲ್ಲ ಸಾಧ್ಯ. ಮೊದಲನೇ ಕಾರ್ಯ ಏನು? ಬಾವಿಯ ನೀರು ಬಳಸಿಕೊಂಡು, ಮಲ್ಲಾಪತ್ರ ಬಾವಿ ಶುರುವಾಗೈತಿ, ಬಂದಿರ್ತದ. ಯಾಕೆ ಬಂದಾಯ್ತು? ಟಂಕಿ ಎಲ್ಲ ಬಂದು ಅಲ್ಲ, ಮನೆ ಮನೆಗೆ ಚಾವಿ ಬಂತಲ್ಲ, ಜೀವ ಸಾಯ್ತವು, ಏನು ವಿಕಲ್ಪ ಇಲ್ಲ, ಸತ್ರ ಸಾಯಿಲಿ, ದಯಾ ಇಲ್ಲ, ಕರುಣಾ ಇಲ್ಲ. ಟಂಕಿಯಲ್ಲಿ ಬಂದಿರತಕ್ಕಂಥ ನೀರಿನಲ್ಲಿ ಎಷ್ಟು ಜೀವಗಳು ಸಾಯ್ತವೆ? ಮಷೀನ್ ಜಗ್ಗಿ ಆ ಟಂಕಿಗೆ ನೀರನ್ನು ಕಳಿಸಬೇಕು ಅಂತಂದ್ರೆ ಮಷೀನ್ನಲ್ಲಿ ಒಂದು ಜೀವ ಜೀವಿತ ಉಳಿದೋ ಇಲ್ಲ. ಒಂದು ನೀರಿನ ಹನಿಯಲ್ಲಿ 4,000 36,334 ಎಷ್ಟು ಜೀವವು? ಒಂದು ನೀರಿನಲ್ಲಿ, ಒಂದು ನೀರಿನ ಹನಿಯಲ್ಲಿ ಎಷ್ಟಿವೆ ಅಂದ ಮೇಲೆ 36,450 36,450 ಜೀವಗಳಿವೆ ಅಂತ. ಆಮೇಲೆ ಟಂಕಿಯಲ್ಲಿ ಎಷ್ಟು ಜೀವಗಳು ಸತ್ತಿರಬೇಕು? ಒಂದು ನೀರಿನ ಹನಿಯನ್ನು ನಾವು ಸೋಸಲಿಲ್ಲ ಅಂತಂದ್ರೆ ಅಷ್ಟು ಜೀವ ಸಾಯ್ತವೆ. ನೀರನ್ನು ಸೋಸಿಗೊಳಿಸಿಕೊಳ್ಳುವುದು ಅತಿ ಮುಖ್ಯ ಸಲ್ಲೇಖನ ಮರಣಕ್ಕಾಗಿ. ಮೊದಲೇನು ಪದ್ಧತಿ ಇತ್ತು ಅದು ಸರಿ ಇತ್ತು, ಅದನ್ನ ಬಿಟ್ಟರು ಮಲಪತ್ರ ಬಾಯಿ ಮುಚ್ಚಿದ್ರು, ಚಾವಿ ಬಂದು ಅದನ್ನ ನೀರು ಬಳಸ್ಕೋಕತ್ರು. ಮತ್ತೆ ಅದು ಹೊಳೆಯ ನೀರು ಇವತ್ತು ಇವತ್ತಿನ ಕಾಲದಲ್ಲಿ ಅತ್ಯಂತ ಪ್ರದೂಷಿತ ಹೊಳೆ ನೀರು. ಸರಿ ಇಲ್ಲ, ಎಷ್ಟು ಕೆಮಿಕಲ್ ಮಿಕ್ಸ್ ಇದೆ ಅದರೊಳಗೆ. ಎಲ್ಲಾ ಫ್ಯಾಕ್ಟರಿ ಮಾಲ್ ಅಲ್ಲಿ ಬರ್ತೈತಿ, ಎಲ್ಲಾ ಗಟಾರಿಗಳ ಅಲ್ಲಿ 24 ತಾಸು ಗಟಾರಿ ಹರಿತಾ ಇದ್ದಾವೆ. ಈಗ ಎಲ್ಲಾ ತೊಳ್ಕೊಂಡು ನದಿಯೊಳಗೆ ಹೋಗಿರ್ತದೆ. ಈ ಊರಿನಿಂದ ಆ ಊರಿಗೆ, ಆ ಊರಿನಿಂದ ಆ ಊರಿಗೆ ಎಲ್ಲಾ ಗಟಾರಿಗಳು. ಲಾಸ್ಟ್ದು ಊರು ಏನಿರ್ತದೆ ಅಲ್ಲ, 100 ಊರಿನ ಗಟಾರಿಗಳು ಲಾಸ್ಟ್ ಊರಿಗೆ ಸಿಗ್ತಾವೆ. ಎಷ್ಟು ಪ್ರದೂಷಣ ಇದೆ ನದಿ ನೀರಿನಲ್ಲಿ. ನದಿ ನೀರು ಎಂದು ಕುಡಿಬಾರದು, ಬಾವಿ ನೀರನ್ನೇ ಬಳಸಿಕೊಳ್ಳಬೇಕು. ಇಲ್ಲ ಅಂತಂದ್ರೆ ಮಳೆ ನೀರನ್ನ ಸ್ಟಾಕ್ ಮಾಡಿಕೊಳ್ಳಿ ಕುಡಿಯಪೂರ್ತಿ. ಒಂದು ಟಂಕಿ ಮಾಡ್ಕೊಳ್ಳೋದು ಕುಡಿಯಲಿಕ್ಕೆ ಉಪಯೋಗಿಸುವುದು, ಆಹಾರ ತಯಾರು ಮಾಡಲಿಕ್ಕೆ ಕುಡಿಯಲಿಕ್ಕೆ ಎರಡಕ್ಕೆ ಉಪಯೋಗಿಸಿದ್ರೆ ಮುಗೀತು. ಆಮೇಲೆ ಈ ಹೊಳೆ ನೀರನ್ನ ಬಟ್ಟೆ ಒಗಿಲಿಕ್ಕೆ, ಸ್ನಾನ ಮಾಡಲಿಕ್ಕೆ, ಬಾಂಡಿ ತೊಳೆಯಲಿಕ್ಕೆ, ತಿಕ್ಕಲಿಕ್ಕೆ, ಇಂಥದಕ್ಕಾಗಿ ಉಪಯೋಗಿಸಬಹುದು. ಆದರೆ ನಮಗೆ ಕುಡಿಯಲಿಕ್ಕೆ ಮತ್ತು ಆಹಾರ ತಯಾರು ಮಾಡಲಿಕ್ಕೆ ಎಂಥ ನೀರು ಬಳಸ್ಕೋಬೇಕು? ಬಾವಿ ನೀರು. ಅಂದಾಗ ಪ್ರತಿಮಾಧಾರಿ ಆಗಬಹುದು. 5ನೇ ಗುಣಸ್ಥಾನದವರಿಗೆ ಸಲ್ಲೇಖನ ಮರಣ ಇದೆ, ಕೆಳಗಿನವರಿಗೆ ಇಲ್ಲ. ಇನ್ನು ಕೊನೆಯಲ್ಲಿ ನಮೋಕಾರ ಮಂತ್ರ ಹೇಳ್ತಾ ಹೋಗೋದು ಒಂದಿದೆ, ಆದರೆ ಅದು ಸಲ್ಲೇಖನ ಮರಣ ಅಲ್ಲ. ಶಾಂತಿಯಿಂದ ಪ್ರಾಣ ಬಿಡೋದು ಮಿಥ್ಯಾದೃಷ್ಟಿ ಜೀವಿಗಳಿಗೂ ಇದೆ, ಅವಿರತ ಸಮ್ಯಕ್ ದೃಷ್ಟಿ ಜೀವಿಗಳಿಗೂ ಇದೆ. ಸ್ವರ್ಗದಲ್ಲಿ ಸಮ್ಯಕ್ ದೃಷ್ಟಿ ದೇವತೆಗಳಿದ್ದಾರೆ, ಇದಾರಿಲ್ಲ. ಕೊನೆಗೆ ಸಾಯುವಾಗ ಅವರೇನು ಸಲ್ಲೇಖನ ಮರಣ ತಗೋತಾರೋ? ಸಲ್ಲೇಖನ ಮರಣ ಅಂದ್ರೆ 5ನೇ ಗುಣಸ್ಥಾನ. ಸ್ವರ್ಗದಲ್ಲಿ 5ನೇ ಗುಣಸ್ಥಾನ ಇದೆ ಇಲ್ಲ. ಅಂದಮೇಲೆ ಸಲ್ಲೇಖನ ಅದು ವಿಕಲ್ಪ ಇರ್ತದೇನು ಅವರಿಗೆ? ಇಲ್ಲ. 4ನೇ ಗುಣಸ್ಥಾನದವರಿಗೆ ಸಲ್ಲೇಖನ ಅದು ವಿಕಲ್ಪ ಇಲ್ಲವೇ ಇಲ್ಲ. ನರಕದಲ್ಲೂ ಕೂಡ 4ನೇ ಗುಣಸ್ಥಾನ ಇದೆ. ಆಮೇಲೆ ಕೊನೆಯಲ್ಲಿ ಸಲ್ಲೇಖನ ಮರಣ ಸಾಯುವುದು ಸಲ್ಲೇಖನ ಮರಣ ಏನು? ಅಲ್ಲೆಲ್ಲಿ ಸಲ್ಲೇಖನ? ಸ್ವರ್ಗದಲ್ಲಿ ಸ್ವಲ್ಪ ವಿಚಾರನೂ ಮಾಡಬಹುದು, ನರಕದಲ್ಲಿ ಅದೂ ಇಲ್ಲ. ಸಾಯುವ ಕೊನೆಯ ಟೈಮ್ವರೆಗೆ ಮಹಾಯುದ್ಧ ನಡೆದಿರ್ತದೆ, ಆ ಯುದ್ಧದ ಕಾಲದಲ್ಲಿ ಸಾಯಬೇಕು ಅವರು. ಯಾವಾಗಲೂ ಸಂಕ್ಲೇಶ ಪರಿಣಾಮ, ಯಾವಾಗಲೂ ಕಷಾಯ, ತೀವ್ರ ಕಷಾಯ, ತೀವ್ರ ಅಶುಭ ಲೇಷೆ, ಅದರಲ್ಲೇ ಮರಣ ಹೊಂದಿ ಅಲ್ಲಿಂದ ಹೊಂಟು ಬರಬೇಕು. ಸಮ್ಯಕ್ತು ಸಹಿತ ಮರಣಿದೆ ನರಕದಲ್ಲಿ, ಸ್ವರ್ಗದಲ್ಲೂ ಸಮ್ಯಕ್ತು ಸಹಿತ ಮರಣಿದೆ. ಅವರಿಗೆ ಯಾರಿಗೂ ಸಲ್ಲೇಖನ ಮರಣ ಇಲ್ಲ. ಶಾಂತಿ ಮರಣ ಅವಶ್ಯ ಇದೆ. ಶಾಂತಿ ಮರಣದಲ್ಲಿ ಸಲ್ಲೇಖನ ಮರಣದಲ್ಲಿ ಏನು ವ್ಯತ್ಯಾಸ? ಎರಡೂ ಒಂದೇ ಏನು? ಶಾಂತಿ ಮರಣ ಅಂತಂದ್ರೆ ಎಲ್ಲಾ ಮನಸ್ಸನ್ನ ಮನಸ್ಸಿನ ವಿಕಲ್ಪಗಳನ್ನು ಬಿಟ್ಟು ಭಗವಂತರ ಸ್ಮರಣೆ ಮಾಡ್ತಾ ಮಾಡ್ತಾ ಆತ್ಮ ಧ್ಯಾನ ಮಾಡ್ತಾ ಮಾಡ್ತಾ ಸಾಯುವುದಕ್ಕೆ ಶಾಂತಿ ಮರಣ ಅಂತಾರೆ. ಶಾಂತಿ ಮರಣವನ್ನು ಯಾರೂ ಮಾಡಿಕೊಳ್ಬಹುದು, ಮಿಥ್ಯಾದೃಷ್ಟಿ ಜೀವಗಳು ಮಾಡ್ಕೋಬಹುದು, ಸಮ್ಯಕ್ ದೃಷ್ಟಿ ಜೀವಗಳು ಮಾಡ್ಕೋಬಹುದು. ಸಲ್ಲೇಖನ ಮರಣ ಬೇಕು ಅಂತಂದ್ರೆ ಜೀವನದಲ್ಲಿ ನಾವು ವ್ರತಗಳನ್ನು ಪಾಲನೆ ಮಾಡಿರಬೇಕು. ವ್ರತಗಳು ಅಂದರೆ ಮಂದಿರ, ಸಲ್ಲೇಖನ ಅಂದರೆ ಶಿಖರಲ್ಲ ಕಳಸ, ಕಳಸ. ಸಲ್ಲೇಖನ ಅಂದ್ರೆ ಕಳಸ. ಈ ಕಳಸ ಇಟ್ಟುಕೊಂಡು ಮರಣ ಮಾಡಿಕೊಳ್ಳುವವರಿಗೆ ಹೆಚ್ಚಿಂದ ಹೆಚ್ಚು ನಾಲ್ಕು ಮೂರು ಭವ, ಎಂಟು ಭವ ಮತ್ತು ಕಡಿಮೆಯಿಂದ ಕಡಿಮೆ ಮೂರು ಭವದಲ್ಲಿ ಮುಕ್ತಿಯನ್ನು ಪಡೀತಾರೆ. ಮಧ್ಯದಲ್ಲಿ ಎಂಟು ಭವಗಳಿದ್ರೂ ಕೂಡ ಸ್ತ್ರೀ ಪರ್ಯಾಯದಲ್ಲಿ ಜನ್ಮ ತಾಳುವುದಿಲ್ಲ. ಆ ಜೀವಿಗೆ ಒಂದು ಪುರುಷ ಪರ್ಯಾಯ ಮಾತ್ರ ಸಿಗುತ್ತೆ. ದೇವಗತಿಗೆ ಹೋಗ್ಬೋದು, ಪುನಃ ಮನುಷ್ಯಗತಿಗೆ ಬರಬಹುದು. ದೇವಗತಿಗೆ ಹೋಗ್ಬೋದು, ಪುನಃ ಮನುಷ್ಯಗತಿಗೆ ಬರಬಹುದು. ಈ ತರ ಎಂಟು ಭವಗಳನ್ನು ಮಾಡಿಕೊಂಡು ಜೀವ ಕೊನೆಯ ಭವದಲ್ಲಿ ನಿಯಮದಿಂದ ಪ್ರಥಮ ಸಹನನವನ್ನು ಹೊಂದಿ ಮನುಷ್ಯ ಆಗಿ ದಿಗಂಬರ ದೀಕ್ಷೆಯನ್ನು ತಕ್ಕೊಂಡು ಮುನಿಯಾಗಿ ತಪಸ್ಸನ್ನು ಆಚರಿಸಿ ಪಂಡಿತ ಮರಣವನ್ನು ಮಾಡಿಕೊಂಡು ಮುಕ್ತಿಗೆ ಹೋಗುತ್ತೆ. ಎಂಟನೇ ಭವದಲ್ಲಿ ಎಂಟು ಭವ ಉಳಿದೀವಿ ಅಂತಂದ್ರೆ ಎಂಟನೇ ಭವದಲ್ಲಿ ನಿಶ್ಚಿತ ದಿಗಂಬರ್ ಮುನಿಯಾಗಿ ಆಗ್ತಾನೆ. ರಾವ್ ಸಾಹೇಬ್ ಏನ್ ಮಾಡ್ತಿ? ಪ್ರತಿಮಾಧಾರಿ ಆಗಿಬಿಡು. ಶುದ್ಧ ನೀರ ಮನಿ ಮುಂದ ಬಾವಿ ಐತಿ. ಎಲ್ಲಾರ್ದು ಕಾಲು ಹಿಡಿದು ಜಗ್ನಿ, ಅವರು ಪ್ರತಿಮಾಧಾರಿ ಆಗ್ತಾರು, ನೀನು ಆಗ್ತಿ. ನಿಂಗೂ ಮರಣ ಒಳ್ಳೆಯದು, ಅವ್ರಿಗೂ ಮರಣ ಒಳ್ಳೆಯದು. ಇವತ್ತ ಕೊಡೋಣ, ಇವತ್ತ ತಗೊಂಡ್ಬಿಡ್ ನೀನು. ಏನು ಮಣಿ ಮುಂದ ಬಾವಿ ಐತಿ, ಆ ಬಾವಿ ನೀರು ಸೋಸಿ ಉಪಯೋಗಿಸ್ಕೊಳ್ಳೋದು, ಹಿಟ್ಟಿನ ಮರ್ಯಾದೆ ಅಷ್ಟು ಕಾಯ್ಕೊಳ್ಳೋದು. ಎರಡ ವಿಷಯ ಎಲ್ಲಾರಿಗೆ, ಒಂದ್ ಸ್ವಲ್ಪ ನೀರು ದೂರ ಆದ್ರೆ ಏನ್ ಅಡ್ಡಿ ಇಲ್ಲ, ತಂದುಕೊಳ್ತಕ್ಕಂತ ವ್ಯವಸ್ಥೆ ಮಾಡ್ಕೊಳ್ಳಿ. ಹೋಗಿ ತರೋದು ಒಂದ್ ಕೊಡ, ಎರಡ್ ಕೊಡ ಹತ್ತವು, ಸೈಕಲ್ ತಗೊಂಡು ಹೋಗ್ಬೋದು, ನಡೀತದೆ ಅಲ್ಲ. ರಾಮ್ ಸಾಹೇಬ್ ತಗೋತಿ, ನೀ ಅಂತೂ ಕೊತ್ತ ಇರ್ತಿ, ಸಾಮಾಯಿಕನು ಮಾಡಬಹುದು. ಪ್ರತಿಮಾಧಾರಿ ಆಗಿಬಿಡಲ್ಲ, ಆಗಿಬಿಡ. ಹಾ, ಸಮ್ಯಕ್ ದೃಷ್ಟಿ ಅಂತೂ ಇದ್ದ ಇದೀ ಇಲ್ಲ. ಹಾ, ರಾವ್ ಸಾಹ್ ಸಮ್ಯಕ್ ದೃಷ್ಟಿಯಾಗಿ ಐದು ವರ್ಷ ಆಯ್ತು. ಹಿಂದಿನ ಚಾತುರ್ಮಾಸದಾಗ ಸಮ್ಯಕ್ ದೃಷ್ಟಿಯಾಗಿದ್ದಾನೆ. ಮಿಥ್ಯಾತು ಬಿಟ್ಟಿದ್ದಾನೆಲ್ಲ. ಪೈಲ ಸೈಕಲ್ ತಗೊಂಡು ಎಲ್ಲ ಕಡೆ ಹೋಗ್ತಿದ್ದ. ಯಾವ್ದ್ರ ಒಂದು ದೇವ್ರು ನನಗೆ ಚಲೋ ಮಾಡ್ಲಿ ಅಂತ ಅಪೇಕ್ಷೆ ಇತ್ತು. ಈಗಿಲ್ಲ, ಒಂದ ದೇವ್ರು ನನಗೆ ಚಲೋ ಮಾಡ್ದಿ ಅನ್ನೋದು ವಿಶ್ವಾಸ ಆಗ್ಬಿಟ್ಟಿ. ನಮಗೆ ಒಳ್ಳೆಯದನ್ನ ಮಾಡತಕ್ಕಂತ ದೇವ್ರು ಯಾವುದು? ಮೀತ್ರಾಗಿ ದೇವರು. ಇದ ಒಳ್ಳೇದ್ ಮಾಡೋದು ನಮಗೆ. ನಮ್ ಸಲ್ಲೇಖನ ಮರಣಕ್ಕೆ ಕಾರಣ ಆಗ್ಲಿಕ್ಕೆ ಇದು ಸಾಧ್ಯ ಅಥವಾ ಆದ? ಸಲ್ಲೇಖನ ಇಲ್ಲದಂತಹ ಜೀವಗಳು, ಸಲ್ಲೇಖನ ಇಲ್ಲದೆ ಮರಣ ಮಾಡಿಕೊಂಡವರು ನಾಲ್ಕೂ ಗತಿಗೆ ಹೋಗಬಹುದು. ನಾಲ್ಕೂ ಗತಿ ಇವೆ ಅವರಿಗೆ. ಮುನಿ ಅವಸ್ಥಾದೊಳಗೆ ಹೇಳ್ತಾ ಇದ್ದೀವಿ. ಮುನಿ ಅವಸ್ಥೆಯಲ್ಲಿ ಇದ್ದಂತ ಮತ್ತು ಗುಣಸ್ಥಾನ, ಒಂದನೇ ಗುಣಸ್ಥಾನ ಇದ್ದಂತ ಮುನಿಗಳಿಗೆ ಬಾಲ ಬಾಲ ಮರಣ ಇದೆ. ಈ ಮರಣದಿಂದ ನಾಲ್ಕೂ ಗತಿಗೆ ಹೋಗಬಹುದು. ಹಾ, ಭಾವಲಿಂಗಿ ಮುನಿಗಳಿಗೆ ಆರನೇ ಏಳನೇ ಗುಣಸ್ಥಾನ ಇರ್ತದೆ. ಭಾವಲಿಂಗಿ ಮುನಿಗಳಿದ್ರು ಅಂತಂದ್ರೆ ಆಕಸ್ಮಿಕ ಮರಣ ಆದರೂ ಕೂಡ ಅವರಿಗೆ ಸಲ್ಲೇಖನ ಮರಣ ಇದೆ. ಆಕಸ್ಮಿಕ ಮರಣದಲ್ಲೂ ಸಲ್ಲೇಖನ ಮರಣ ಇದೆ. ಯಾಕಂದ್ರೆ ಮುನಿಗಳು ನೋಡಿ ಏನ್ ತ್ಯಾಗ ಮಾಡೋರಿದ್ದಾರೆ, ತ್ಯಾಗ ಮಾಡುವಂತದ್ದು ಏನೂ ಉಳಿದಿಲ್ಲ. ಆಮೇಲೆ ಉಳಿದಿಲ್ಲ ಅಂದಮೇಲೆ ಕೊನೆಗೆ ಏನ್ ಮಾಡೋದಿದೆ, ಕೇವಲ ಶರೀರದ ಮೋಹವನ್ನ ತ್ಯಾಗ ಮಾಡೋದಿದೆ. ಕೃಷ ಮಾಡತಕ್ಕಂತ ಅವಕಾಶ ಸಿಗಲಿಲ್ಲ. ಕ್ರಮೇಣ ಶರೀರವನ್ನ ಕೃಷ ಮಾಡಬೇಕು ಅಂತಂದ್ರೆ ಸಮಯ ಬೇಕಾಗ್ತದೆ, ಅದು ಸಿಗಲಿಲ್ಲ. ಏಕಾಏಕಿ ಮರಣದ ಕಾಲ ಬಂತು. ಏಕಾಏಕಿ ಬಂತಂದ್ರೂ ಕೂಡ ಒಳ್ಳೆಯದದು, ಆದರೆ ತಯಾರಿ ಇರಬೇಕು. ಕೊನೆಯ ಸಮಯದಲ್ಲಿ ಪ್ರಜ್ಞೆ ಇರಬೇಕು. ಎಚ್ಚರಿಕೆ ಇರಬೇಕು. ಎಲ್ಲ ಆಹಾರ ಪಾನೀಯಗಳನ್ನು ಶರೀರದ ಸ್ಥಿತಿಯನ್ನು ನೋಡಿಕೊಂಡು ಆ ದಿವಸ ತ್ಯಾಗ ಮಾಡಬೇಕು. ಒಂದು ದಿವಸ ತ್ಯಾಗ ಮಾಡಿದರೂ ಮತ್ತು ಒಂದು ಗಂಟೆ ಕಾಲದ ನಂತರ ಮರಣ ಆದರೂ ಕೂಡ ಅದು ಸಲ್ಲೇಖನ ಮರಣಿದೆ, ಪಂಡಿತ ಮರಣಿದೆ. ಅದು ತತ್ಕಾಲ ಪ್ರಜ್ಞೆ ಇತ್ತು ಅಂತಂದ್ರೆ ತತ್ಕಾಲ ಸಂಕಲ್ಪ ಮಾಡ್ಕೋಬೇಕು. ಆಯು ಕರ್ಮದ ಕ್ಷಯ ಏಕಾಏಕಿ ಆಗುವಾಗ, ಹಾರ್ಟ್ ಅಟ್ಯಾಕ್ ಆಗುವಾಗ ಏಕಾಏಕಿಯನ್ನು ಏಕ್ದಮ್ ಸಾಯ್ತಾನೇನು, ಲೈಟ್ ಆರ್ದಂಗ ಸಾಯ್ತಾ ಇರೋದು ಸ್ವಲ್ಪ ಗೊತ್ತಾಗ್ತದಲ್ಲ. ಅಂತರ್ಮುಹೂರ್ತ ಕಾಲ ಆದರೂ ಜೀವಿತ ಇರ್ತಾನೆ ಮನುಷ್ಯ. ಗೊತ್ತಿಲ್ಲ, ಗೊತ್ತಗೊಂಡು ನಮ್ಗೇನ್ ಮಾಡೋದಿದೆ? ಆಯು ಯಾರಿಗೂ ಗೊತ್ತಾಗುಲ್ಲ. ಸಲ್ಲೇಖನ ತಕ್ಕೊಂಡು ನಂತರನೂ ಗೊತ್ತಾಗುಲ್ಲ ಯಾರಿಗೆ ಯಾವ ದಿವಸ ಆಗ್ಬೋದು ಅನ್ನೋದು. ಇನ್ನು ಏಕಾಏಕಿ ಆಗ್ತವಲ್ಲ, ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ಬಿಮಾರಿ ಆಯಿತು, ಅದು ಗೊತ್ತಾಗ್ತದೆಯಲ್ಲ. ಅಂತರ ಮುಹೂರ್ತ ಮೊದಲು ಗೊತ್ತಾದ್ರೆ ಸಾಕು, ನಾವು ಎಲ್ಲ ಆಹಾರ ಪಾನೀಯಗಳನ್ನ ತ್ಯಾಗ ಮಾಡ್ತೀವಿ ಜೀವನ ಪರ್ಯಂತ. ಎಂ ಸಲ್ಲೇಖನ ಹೌದು. ಹೌದು, ಬಾಲ್ ಪಂಡಿತ್ ಮರಣ ಬಾಲ್ ಬಾಲ್ ಅಲ್ಲ, ಪ್ರತಿಮಾ ಇದ್ರೇನೆ ಬಾಲ್ ಪಂಡಿತ್ ಮರಣ. ಇಲ್ಲ ಆಯ್ತಂದ್ರ ಬಾಲ್ ಮರಣ. ಪ್ರತಿಮಾ ಸಮ್ಯಕ್ ದೃಷ್ಟಿ ಇತ್ತು ಅಂತಂದ್ರೆ ಬಾಲ್ ಮರಣ, ಮತ್ತೆ ಸಮ್ಯಕ್ ದರ್ಶನ ಇಲ್ಲ ಪ್ರತಿಮಾನೂ ಇಲ್ಲ ಅಂತಂದ್ರೆ ಬಾಲ್ ಬಾಲ್ ಮರಣ. ನೋಡಿ ಮುನಿಗಳು 28 ಮೂಲ ಗುಣಗಳನ್ನು ಪಾಲನೆ ಮಾಡ್ತಿರ್ತಾರೆ, ಪಂಚ ಮಹಾವೃತಗಳು. ಇವು ದ್ರವ್ಯ ಮಹಾವೃತಗಳು, ಒಂದನೇ ಗುಣಸ್ಥಾನದಲ್ಲೂ ಕೂಡ ಇವೆ. ಒಂದನೇ ಗುಣಸ್ಥಾನದಲ್ಲಿ ಇವೆ ಅಥವಾ ಇಲ್ಲ? ವೃತ ಸಹಿತ ಮರಣ ಆಗ್ತಾ ಇದೆ, ಅದಕ್ಕೆ ಸಲ್ಲೇಖನ ಮರಣ ಯಾಕಿಲ್ಲ? ಎಲ್ಲಾ ವೃತಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ ಒಂದನೇ ಗುಣಸ್ಥಾನದ ಮುನಿಗಳು. ದ್ರವ್ಯಲಿಂಗಿ ಇದ್ದಾರೆ. ದ್ರವ್ಯಲಿಂಗಿ ಅಂತಂದ್ರೆ ದ್ರವ್ಯ 28 ಮೂಲ ಗುಣಗಳನ್ನು ಪಾಲನೆ ನಿಯಮದಿಂದ ಮಾಡೇ ಮಾಡ್ತಾರೆ ಅವರು. ಭಾವವೃತ ಇಲ್ಲ ಅಷ್ಟೇ. ಹಾ, ಭಾವವೃತ ಇಲ್ಲ ಅಂತಂದ್ರೆ ಸಂಯಮ ಇಲ್ಲ, ಭಾವವೃತ ಇಲ್ಲ ಅಂತಂದ್ರೆ ಸಮ್ಯಕ್ ದರ್ಶನ ಇಲ್ಲ, ಒಂದನೇ ಗುಣಸ್ಥಾನ ಇದೆ. ಇನ್ನು ಬಾಹ್ಯದಲ್ಲಿ ಶಾರೀರಿಕವಾಗಿ ಗ್ರಹಣ ಮಾಡಿರತಕ್ಕಂಥ ವೃತಗಳು ಇವು ಏನೂ ಕಾರ್ಯಕಾರಿ ಅಲ್ಲ. ಇನ್ನು ಇದರಿಂದ ಮಂದಕಶಾಯಿಯಾಗಿ ಮರಣ ಮಾಡಿಕೊಳ್ಬಹುದು. ಮಂದಕಶಾಯಿಯಾಗಿ ಶಾಂತಿಯಿಂದ ಶಾಂತಿಯುತವಾದ ಮರಣ ಮಾಡಿಕೊಂಡ್ರೂ ಕೂಡ ಅದು ಬಾಲ್ ಬಾಲ್ ಮರಣ ಇದೆ. ಎಲ್ಲಾ ಶರೀರವನ್ನು ಕೃಷ ಮಾಡಿಕೊಂಡು ಮರಣ ಮಾಡಿಕೊಂಡ್ರೂ ಕೂಡ ಬಾಲ್ ಬಾಲ್ ಮರಣ ಇದೆ, ಅದು ಒಳ್ಳೆಯ ಮರಣ ಅಲ್ಲ. ಇನ್ನು ಇದರಿಂದ ಮಂದಕಶಾಯದಿಂದ ಮರಣ ಹೊಂದಿದೆ, ಆದ್ದರಿಂದ ಈ ಜೀವ ನಿಯಮದಿಂದ ದೇವಗತಿಗೆ ಹೋಗ್ತದೆ. ಮಂದಕಶಾಯಿ ಪರಿಣಾಮಗಳನ್ನ ಲೇಷಗಳನ್ನ ಶುಭ ಇಟ್ಟುಕೊಂಡು ಮರಣ ಮಾಡಿಕೊಳ್ತದೆ. ಶುಭ ಪರಿಣಾಮದಿಂದ ಮರಣ ಆಯಿತು, ದೇವಗತಿಯಲ್ಲಿನೇ ಹೋಗುತ್ತೆ. ದ್ರವ್ಯಲಿಂಗಿ ಮತ್ತು ಭಾವಲಿಂಗಿ ಈ ಎರಡು ಜನ ಮುನಿಗಳು ಒಂದಗತಿಯಲ್ಲಿ ಹೋಗ್ತಾರೆ ದೇವಗತಿ. ಆದರೆ ಇದು ಬಾಲ್ ಬಾಲ್ ಮರಣ, ಅದು ಪಂಡಿತ್ ಮರಣ. ಆರನೇ ಗುಣಸ್ಥಾನದಲ್ಲಿದ್ದಂಥವರಿಗೆ ಪಂಡಿತ್ ಮರಣ, ಒಂದನೇ ಗುಣಸ್ಥಾನದಲ್ಲಿದ್ದಂಥವರಿಗೆ ಬಾಲ್ ಬಾಲ್ ಮರಣ. ಇನ್ನು ವೇಷಧಾರಿ ಮುನಿಗಳು ನಾಲ್ಕು ಗತಿಗೆ ಹೋಗಬಹುದು. ಮಂದ ಕಷಾಯ ಆಯಿತು ಅಂದ್ರೆ ದೇವಗತಿಗೆ ಹೋಗ್ಬಹುದು, ಆಗಲಿಲ್ಲ ಅಂತಂದ್ರೆ ನರಕ್ಕೂ ಹೋಗ್ಬಹುದು ಸಂಕ್ಲೇಶ ಪರಿಣಾಮವಾಗಿ. ಅಥವಾ ಪರಿಗ್ರಹಧಾರಿಯಾಗಿ ಕೊನೆಗೆ ಪರಿಗ್ರಹದಿಂದ ಸಂಕ್ಲೇಶ ಪರಿಣಾಮ ಆಗಿದೆ ಅಂತಂದ್ರೆ ತಿರ್ಯಂಚಿಗತಿಗೂ ಹೋಗ್ಬಹುದು, ನಿಗೋದಕ್ಕೂ ಹೋಗ್ಬಹುದು. ವೇಷಧಾರಿಗಳಿಗೆ ಮಾತ್ರ ನಿಗೋದಿದೆ, ದ್ರವ್ಯಲಿಂಗಿ ಮುನಿಗಳಿಗಿಲ್ಲ. ಭಾವಲಿಂಗಿ ಮುನಿಗಳಿಗೂ ಕೂಡ ನಿಗೋದಕ್ಕೆ ಹೋಗೋದು ಸಾಧ್ಯ ಇಲ್ಲ, ವೇಷಧಾರಿ ಮುನಿಗಳಿಗೆ. ಒಂಬತ್ತಾಯ್ತು, ಸಲ್ಲೇಖನ ಮರಣ ಲಕ್ಷ್ಯದಲ್ಲಿಟ್ಟುಕೊಂಡು ಇವತ್ತೇನು ಸಂಕೇತ ಕೊಟ್ಟಿದ್ದೇವಲ್ಲ ಅದು ಹೆಚ್ಚಿಂದ ಹೆಚ್ಚು ಮನೆಗಳಲ್ಲಿ ಸ್ಟಾರ್ಟ್ ಆಗಬೇಕು. ಯಾವುದು? ಶುದ್ಧ ಭೋಜನ ಮಾಡುವುದು.